ಇಂದ್ರಿಯಾದಿಗಳಲ್ಲಿ ತಪಸ್ಸು, ಯತ್ನ, ದಾನ, ಯಾವ ಯಾತ್ರ, ವ್ರತ, ಉಪವಾಸಾದಿಗಳನ್ನು ಮಾಡಿ ಏನ್ ಫಲ ಬರುತ್ತೆ? ಕೃತಾದಿ ಕೃತಯುಗಾದಿಗಳಲ್ಲಿ ಭಕ್ತಿ ಫಲ ಕಲಿಯುಗದಲ್ಲಿ ಎಲ್ಲ ಪ್ರಶ್ನ ಕೃತಭಾಷ್ಯಂ ಸೂತ್ರಾಣ ಪ್ರಪಟಂ ಕಲವು ಕಲಿಯುಗದಲ್ಲಿ ಆಚಾರ್ಯ ಕೃತವಾದಂತ ಸೂತ್ರ ಭಾಷೆಗಳಾಗಲಿ ಧರ್ಮೂಲ ಗ್ರಂಥಗಳಾಗಲಿ ಪಠನ ಮಾಡತಕ್ಕಂತಹ ಬರುತ್ತಂತಹ ಫಲ ಎಲ್ಲಾ ಅಪೇಕ್ಷೆಯನ್ನು ಪಡೆಯೋದಲ್ಲದೆ ಅವನು ಮುಕ್ತನಾಗುತ್ತಾನೆ ಅಂತ ಕೂಡ ಹೇಳ. ಇಂದ ಕೃತಾದಿಗಳಲ್ಲಿ ಮಾಡಿದ್ರೆ ಬರುವಷ್ಟು ಫಲ ಕಲಿಯುಗದಲ್ಲಿ ಆಚಾರ ಗ್ರಂಥಕ್ಕಿದೆ ಅಂತ ಹೇಳ್ತಾರೆ. ಇಂಥ ಅತ್ಯುತ್ಕೃಷ್ಟವಾದಂತಹ ಆಚಾರ ವಿಚಾರದಲ್ಲಿ ಗ್ರಂಥದ ವಿಷಯದಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕಂತ ಎಲ್ಲಂ ಸತಿ ಕಾಮೇ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ತಗೋದು ಸತ್ಯ ನಿತ್ಯವೇದ ಅಭಿವೇದಿ ಮುಂಚಿತ ದಕ್ಕಿಂಗ್ ಸಂಕಲ್ಪ ಮಾಡಿದ್ರೆ ಸಾಕು ಪ್ರಾಪ್ತಿ ಆಗತ್ತೆ ಫಲ ಅಂತ. ಇಷ್ಟು ಸುಲಭದಲ್ಲಿ ನಮಗೆ ಆಚಾರ್ಯ ಸಮಗ್ರ ಶಾಸ್ತ್ರಗಳ ಸಾರವನ್ನು ತಮ್ಮ ಗ್ರಂಥಗಳ ಮೂಲಕ ಕೊಟ್ಟಿದ್ದಾರೆ. ಅವುಗಳ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿದ್ರೆ ಸಾಕಂತೆ ವಿಶಿಷ್ಟವಾದ ಫಲ ಬರುತ್ತೆ ಅಂತ ಎಲ್ಲಾ ಕಡೆಗಳನ್ನು ಸಾಕಷ್ಟು ಪ್ರಮಾಣಗಳು ಆಚಾರ ಗ್ರಂಥ ಅಧ್ಯಯನಕ್ಕೆ ಅದರ ಶ್ರವಣ ಮನನಾದಿಗಳ ಆಗ್ತಕ್ಕ ಫಲವನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಆ ವಿಷಯದಲ್ಲಂತೂ ವಾದರಾಜ ತೀರ್ಥರು ಮುಕ್ತ ಕಂಠದಿಂದ ಅಂತಾರೆ. ಆಚಾರ್ಯ ಗ್ರಂಥಗಳ ಶ್ರವಣ ಮಾಡಿದ್ರೆ ಸಾಕು ಅವರಿಗೆ ಮಗಳಿಗೆ ನಿಶ್ಚಯ ಅಂತಾರೆ. ಇನ್ನೊಂದ್ ಕಡೆಗೆ ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭಿಷ್ಟ ಸಿಕ್ಕಿದ ಈಗ ಹೇಳೋದು ಆಚಾರ್ಯ ಸ್ವತಃ ತಂತ್ರಸಾರದಲ್ಲಿ ಮಾತಾಡ್ತಾರೆ. ಈ ಗ್ರಂಥವನ್ನ ಪಠನ ಪಾರಾಯಣ ಮಾಡಿದ್ರೆ ಸಾಕು ಸಕಲಾಭಿಷ್ಟಗಳು ಸಿಕ್ಕಿ ಆಗತ್ತೆ. ಕಿವು ಜ್ಞಾನದ ಅನುಷ್ಠಾನ ಉಭಯಸ್ಮಾತ್ ಪುನಕ್ಕಿ ಇನ್ನು ಅನುಷ್ಠಾನ ಮಾಡಿದ್ರೆ ಅರ್ಥ ಸ್ನಾನ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ಅನುಷ್ಠಾನ ಮಾಡುತ್ತಾ ಪಠನ ಪಾರಾಯಣ ಆದಿಯನ್ನು ಮಾಡಿ ಶ್ರವಣ ಮನ್ನ ಧ್ಯಾನ ಆದಿಯನ್ನು ಮಾಡಿದ್ರೆ ಅವನಿಗೆ ಎಷ್ಟು ಫಲ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ. ಅದು ಅಷ್ಟು ಅನಂತವಾದ ಫಲವನ್ನು ಪಡಿತಾನೆ. ಅನುಷ್ಠಾನ ಮಾತು ಪುನಕ್ಕೆ ಮೂಲಕ ಇದು ಆಚಾರ ಮಾತು ಆಚಾರ ಸಾಧನೆಗೆ ಸಾಕಷ್ಟು ಬರುವಂತ ನ ಕೊಟ್ಟಿದ್ದಾನೆ. ನಿಮಗೆ ಸಾಧನೆಗೆ ಅವಕಾಶ ಇಲ್ಲ ಅಂತನ್ನೋ ಮಾತು ಇಲ್ಲ. ಬೇಕಾಗಿ ಕೊಟ್ಟಿದ್ದಾನೆ, ಆದ್ರೆ ಉಪಯೋಗಿಸ್ಕೊಂಡು ಮಾಡೋದಷ್ಟೇ ನಮ್ಮ ಕರ್ತವ್ಯ ಅಂತಾನೆ. ಇದು ಆಚಾರ್ಯ ಮಹಿಮಾ, ಆಚಾರ್ಯ ಅವತಾರ, ಅವರ ಕೆರೆ ಅವತಾರಕ್ಕೆ ಸಾರ್ಥಕ್ಯತೆ, ಅವರ ವ್ಯಾಪಾರಗಳು ಇವೆಲ್ಲ ಒಂದು ಭಾಗ. ಇನ್ನು ನಾವು ಗ್ರಂಥಗಳ ಮೂಲಕ ನೋಡಿದಾಗ ಆಚಾರ್ಯ ಮಹಿಮಾದಿಗಳನ್ನ ಗ್ರಂಥಗಳ ಮೂಲಕ ನೋಡಿದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ನಮಗೆ ಎಷ್ಟು ಕರುಣಾದಿಂದ ಅನುಗ್ರಹ ಮಾಡ್ತಾ ಇದ್ದಾರೆ ಮಾನವ ಅವರು. ಈ ಜನ್ಮದ ಏಳು ಜನ್ಮ ಆಚಾರ ಸ್ಮರಣ ಮಾಡಿದ್ರು ಕೂಡ ಅವರ ಕರುಣಾ ದೃಷ್ಟಿಯಿಂದ ಮಾಡಿರ್ತಕ್ಕ ಆ ಪರಮಾನುಗ್ರಹಕ್ಕೆ ನಾವು ಪ್ರತಿಯಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಉಪನಿಷತ್ತನಂತೆ ಭೂಯಿಷ್ಟಂತೆ ನಮ್ಮ ಉಪಯೋಗಿದೆ ಅಮ್ಮ ಅಂತ ಆದ್ರೆ ಆ ನಮಸ್ಕಾರವನ್ನು ಕೂಡ ಶಾಸ್ತ್ರೋತ್ಸಾಹಲಿಕ್ಕಾಗಲ್ಲ ನಮಗೆ. ಆದ್ರೂ ಸಹ ಪರಮ ಕರುಣಾಚಾರ್ಯರು ಆಚಾರ್ಯರು ನಮಗೆ ಗ್ರಂಥಗಳಲ್ಲಿ ಸಾಕಷ್ಟು ಶಬ್ದಗಳ ವಿಶಿಷ್ಟಾರ್ಥ ವಿವರಣೆ ವಿರೋಧ ಪರಿಹಾರ ಉಪವ್ಯಾಖ್ಯಾನ ನಿರಾಕರಣ ಇವೇ ಮೊದಲಾದವನ್ನೆಲ್ಲ ಸಮಗ್ರವಾಗಿ ಮಾಡಿಕೊಟ್ಟಿದ್ದಾರೆ. ನಾವು ನಮ್ಮ ಗ್ರಂಥಗಳ ಮೂಲಕ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಕೆಲವೊಂದು ಪ್ರಸಂಗಗಳನ್ನ ಭಾಗವತ ಭಾರತಾದಿಗಳಲ್ಲಿ ವಿಚಾರ ಮಾಡಿದ್ರೆ ಸ್ಪಷ್ಟವಾಗಿ ತಿಳಿಯುತ್ತೆ. ಭಾರತದಲ್ಲಿ ಒಂದು ಪ್ರಸಂಗ ಅಭಿಮನ್ಯು ಯುದ್ಧ ಪ್ರಸಂಗ ಒಂದು ಭಾಗ, ಇನ್ನೊಂದು ಅರ್ಜುನ ಪಾಶುಪತಾಸ್ತ್ರವನ್ನ ಪಡಿತಕ್ಕ ಒಂದು ಭಾಗ. ಅರ್ಜುನ ಋತುದೇವರು ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಋತುದೇವರಾದ್ರಿಂದ ನೇತ ಗುರುಗಳ ಮೂಲಕನೇ ಭಗವಂತ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಅರ್ಜುನನನ್ನ ಸತ್ವದ ಮೂಲಕ ಕೃಷ್ಣ ಪರಮಾತ್ಮ ರುದ್ರದೇವರ ಹತ್ರ ಕರ್ಕೊಂಡೋಗಿ ರುದ್ರದೇವರಿಂದ ಪರಮಾನುಗ್ರಹವನ್ನು ಮಾಡಿಸಿ ಅನೇಕ ಅಸ್ತ್ರಗಳು ಸದಾ ತಾನೇ ರುದ್ರದೇವರ ಮುಖಾಂತರ ಅವರ ಬಿಟ್ಟು ಅನುಗ್ರಹ ಪೂರ್ವಕ ಕೊಟ್ಟ. ಈ ಭಾರತಕ್ಕೆ ಹೊರಟಂತ ಬೇರೆ ವ್ಯಾಖ್ಯಾನಗಳು ಏನರ್ಥ ಮಾಡ್ತಾ ಇದೆ ಅಲ್ಲಂತಾರೆ, ಕೃಷ್ಣ ಪರಮಾತ್ಮ ಕೃಷ್ಣ ಸಾಕ್ಷಾತ್ ಪರಮಾತ್ಮ ಅಲ್ಲ, ನಾರಾಯಣ ಅಲ್ಲ, ಅವನೊಬ್ಬ ಮಹಾಬುದ್ಧಿವಂತ ರಾಜಕಾರಣಿ, ಮಹಾಮುತ್ಸದಿ, ಚಾಣಾಕ್ಷಮತಿ, ಕುಶಾಗ್ರ ವ್ಯಾಪಾರವುಳ್ಳವನು, ಕಶ್ಚಿತ್ ಪುರುಷ. ಅವನು ಅರ್ಥದಿಂದ ರುದ್ರದೇವರ ಕರ್ಕೊಂಡೋಗಿ ಅಸ್ತ್ರಾದಿಯನ್ನು ಕೊಡುತ್ತಾ ವಾಸ್ತವ ಅವನೇ ನಿಜವಾದರೂ ಪರಮಾತ್ಮ ಆಗಿದ್ರೆ ಅವನೇ ಕೊಡ್ತಾ ಇದ್ದ ಅಸ್ತ್ರವನ್ನ. ಅವನ ಕೈಯಲ್ಲೇ ಕೊಡ್ಲಿಕ್ಕೆ ಶಕ್ತಿ ಇರೋ ಕಾಲಕ್ಕೆ ಅನ್ನದಿಂದ ಕೊಡಿಸುವಂತ ಸಂದರ್ಭ ಏನು, ಅದರ ಅವಶ್ಯಕತೆ ಏನಿತ್ತು? ಇದೆಲ್ಲವನ್ನು ಅವಲೋಕನ ಮಾಡಿದಾಗ ಅಕೃಷ್ಟ ಪರಮಾತ್ಮ ಅಲ್ಲ, ಅವನೊಬ್ಬ ಯಾದವ. ಒಬ್ಬ ಯಾದವರಲ್ಲಿ ಶ್ರೇಷ್ಠನಾದವನು, ಕನಿಷ್ಠನಾದವನು, ಪ್ರಸಿದ್ಧನಾದವನು, ಪ್ರಾಬಲ್ಯವುಳ್ಳವನು, ಸುಖಿಷ್ಠವಾದಂತಹ ಬುದ್ಧಿಶಕ್ತಿಯುಳ್ಳ ಅಷ್ಟವರ್ಷ ಅಷ್ಟು ಮಾತ್ರ ಅವನು ದೊಡ್ಡದಾಗಿ ಸಾಕ್ಷಾತ್ ನಾರಾಯಣ ಅಂತ ಅವಶ್ಯಕತೆ ಇಲ್ಲ. ಈ ಘಟನೆಯಿಂದ ಗೊತ್ತಾಗುತ್ತೆ ಅವನು ಪರಮಾತ್ಮನ ಅವತಾರ ಅಲ್ಲ ಅಂತ. ಒಂದು ಎರಡನೇದಾಗಿ ಕೃಷ್ಣನೇ ನಾರಾಯಣ ಆಗಿದ್ರೆ ಅವನೇ ಅಸ್ತ್ರ ಕೊಡ್ತಾ ಇದ್ದ. ರುದ್ರದೇವರತ್ರ ಕೊಡ್ತಿರೋದು ಇದ್ರೆ ಜನರು ರುದ್ರದೇವರೇ ಪರಮಾತ್ಮರು, ಕೃಷ್ಣ ಅಲ್ಲ. ಒಂದು ಕೃಷ್ಣ ಪರಮಾತ್ಮನೇ ಅಲ್ಲ, ಅವನಾದ ಪರಮಾತ್ಮ ಅಲ್ಲ. ಕಾರಣ ರುದ್ರದೇವರು ಬೇರೆ ವ್ಯಾಖ್ಯಾನಕಾರರೆಲ್ಲ ಅದೊಂದು ಎರಡು ಶ್ಲೋಕಕ್ಕೆ ತುಂಬಾ ಅರ್ಥವನ್ನು ಆಚಾರ ಶಾಸ್ತ್ರಗಳಿಂದ ಅಷ್ಟನ್ನು ಖಂಡನ ಮಾಡಿ ಒಂದೇ ಶ್ಲೋಕ ಅಂದ್ರು. ಸ್ವಯಮೇವ ಅಖಿಲ ಜಗತ್ ರಕ್ಷಾತ್ಯಮಿತ ಶಕ್ತಿಮಾನ್ ಅಪಚ್ಯುತ ಗುರುದ್ವಾರ ಪ್ರಸಾದ ಕೃತ ಹಂಸಿತಿ. ಒಂದೇ ಮಾತು ಈ ಇಡೀ ಸಮಗ್ರ ಶ್ಲೋಕದ ತಾತ್ಪರ್ಯನೇ ಅಪಚ್ಯುತ ಗುರುದ್ವಾರ ಪ್ರಸಾದ ಕೃತ ಹಂಸಿತಿ ಅಂತಿದೆ. ಅಲ್ಲಿ ಸಮಗ್ರ ಜಗತ್ತನ್ನ ಒಬ್ಬನೇ ರಕ್ಷಣಾ ಮಾಡತಕ್ಕ, ಸೃಷ್ಟಿ ಮಾಡತಕ್ಕ, ಸಂಹಾರ ಮಾಡತಕ್ಕ ಸಾಮರ್ಥ್ಯ ಇದ್ರೂ ಸಹ ಭಗವಂತ ಅವನು ನೇರವಾಗಿ ಅರ್ಜುನಿಗೆ ಅನುಗ್ರಹ ಮಾಡಲಿಲ್ಲ. ಕಾರಣ ಅಪಚ್ಯುತ ಗುರುದ್ವಾರ ಪ್ರಸಾದ ಕೃತ ಅಂತೇ, ಭಗವಂತ ಗುರುಗಳ ಮೂಲಕನೇ ಪರಮಾನುಗ್ರಹವನ್ನು ಮಾಡ್ತಾನೆ ಹೊರತನು ಅವನು ಇಲ್ಲದೇ ಇದ್ರೆ ಸರ್ವತಾ ಭಗವಂತ ಅನುಗ್ರಹವನ್ನು ಮಾಡಲಾರ. ಅವನು ಯಾವತ್ತೂ ಗುರುಗಳ ಮೂಲಕನೇ ಅನುಗ್ರಹ ಮಾಡ. ಅದಕ್ಕೋಸ್ಕರ ಗುರುವಿನ ಗುಲಾಮನಾಗುವ ತನಕ ಬರೆಯ ದಣ್ಣ ಮುಕುತಿ ತಂದೆ, ಗುರುವಿನ ಪಾದಾಕ್ರಾಂತರಾದವರ್ಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಲಾರ. ಇದು ನಾವು ಈ ಪ್ರಮೇಯವನ್ನ ಅನೇಕ ಕಡೆಗಳು ಕಾಣಬಹುದು. ಆದ್ರಿಂದಲೇ ಅರ್ಜುನನಿಗೆ ನಿಯತ ಗುರುಗಳು ಉಗ್ರದೇವರಾದ್ರಿಂದ ಆ ನಿಯತ ಗುರುಗಳಾದಂತಹ ರುದ್ರದೇವರ ಮುಖಾಂತರನೇ ಪರಮಾತ್ಮ ಪರಮಾನುಗ್ರಹವನ್ನು ಮಾಡಿದ. ನಿಯತ ಗುರು ಆದ್ರಿಂದ ಗುರುಮುಖದಿಂದಲೇ ಅನುಗ್ರಹ ಮಾಡುತ್ತಿದ್ದ ಅವನ ಪ್ರತಿಜ್ಞ, ಅವನ ನೇಮ. ಇನ್ನೊಂದು ದೃಷ್ಟಾಂತ, ಸಾಕ್ಷಾತ್ ಯುಧಿಷ್ಠಿರನಿಗೆ ಪರಮಾತ್ಮನೇ ಸತ್ವವನ್ನು ಬೋಧನೆ ಮಾಡತಕ್ಕ ಸಂದರ್ಭ ಇದ್ರೂ ಕೂಡ ಎರಡು ಕಾರಣ. ಒಂದು, ನೇರವಾಗಿ ಮಾಡಬಾರದು ಅಂತ. ಎರಡನೇದಾಗಿ ಯುಧಿಷ್ಠಿರನಿಗೆ ಕೃಷ್ಣ ಪರಮಾತ್ಮನಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವಿಶ್ವಾಸ. ಈ ಎರಡೂ ಕಾರಣದಿಂದ ಪರಮಾತ್ಮ ಮಾಡಲಿಲ್ಲ. ಭೀಷ್ಮಾಚಾರ್ಯರ ಕರ್ಕೊಂಡು ಅಲ್ಲಿಂದ ಮಾಡುತ್ತ. ಅದಕ್ಕೆ ಕೃಷ್ಣ ಅಂತಾನೆ ಯುಧಿಷ್ಠಿರ, ಈಗೇ ನೀ ಭೀಷ್ಮನ ಹತ್ರ ಹೋಗು, ಭೀಷ್ಮ ದೇಹವನ್ನು ತ್ಯಾಗ ಮಾಡಿದ ಅಂದ್ರೆ ಜ್ಞಾನದ ಸೂರ್ಯ ಅಸ್ತಂಗತನಾದಂಗೆ ಲೆಕ್ಕ. ಅಂದ್ರೆ ಭೀಷ್ಮಾಚಾರ್ಯ ದೇಹ ತ್ಯಾಗ ಮಾಡಿದ್ರೆ ಜ್ಞಾನ ಸೂರ್ಯ ಅಸ್ತಂಗತನಾದ ಅಂತಂದ್ರೆ ಅಲ್ಲಿ ಭೀಷ್ಮಾಚಾರ್ಯ ಜ್ಞಾನದ ಬಗ್ಗೆ ಮೊತ್ತ ಮೊದಲು ಭೀಷ್ಮಾಚಾರ್ಯರ ಜ್ಞಾನ ಎಷ್ಟಾಯ್ತು, ಅವ್ರು ಎಷ್ಟು ಜ್ಞಾನ ಇದೆ ಅನ್ನೋದ್ರ ಬಗ್ಗೆ ಪರಮಾತ್ಮ ಕೊಟ್ಟ ಮೊತ್ತ ಮೊದಲ ಪ್ರಶಸ್ತಿ ಅಂತ ಭಗವಂತ ಅಂತ. ಇದು ಸಹ ಭೀಷ್ಮಾಚಾರ್ಯರು ಕರ್ಕೊಂಡು ಅಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಆದ್ರೆ ವಾಸ್ತವಿಕವಾಗಿ ಅದೊಂದು ಶಾಸ್ತ್ರ ವಿರೋಧನೆ ಬರುತ್ತೆ. ಯುಧಿಷ್ಠಿರ ಆತ ಕಕ್ಷೆಯಲ್ಲಿ ನೀರಿಟ್ಟವರು, ಭೀಷ್ಮಾಚಾರ್ಯರು ದಿನಾಮಕ ವಸು. ಹೀಗಿರುವ ಕಾಲಕ್ಕೆ ಉತ್ತಮರು ಅದವರಿಗೆ ಉಪದೇಶ ಮಾಡಬೇಕೇ ಹೊರತು ಅದವರು ಉತ್ತಮರಿಗೆ ಮಾಡಬಾರದು. ಲೋಕದೃಷ್ಟಿಯಿಂದ ಭೀಷ್ಮಾಚಾರ್ಯರಲ್ಲಿ ಆಚಾರ್ಯ ಎಷ್ಟು ಸೂಕ್ಷ್ಮವಾಗಿ ವಿರೋಧವನ್ನು ಪರಿಹಾರ ಮಾಡಿ ನಾವಲ್ಲಿ ಏನ್ ಪ್ರಮೇಯವನ್ನು ಸ್ನಾನ ಮಾಡ್ಕೋಬೇಕು, ಭಗವಂತನ ವ್ಯಾಪಾರ ಮಾಡಲ ಅಂತ ಹೇಳ್ತಾರೆ. ದಾನಧರ್ಮ, ರಾಜಧರ್ಮ, ಸ್ತ್ರೀಧರ್ಮ, ಪುರುಷಧರ್ಮ, ಕಾಲಧರ್ಮ ಇವೇ ಮೊದಲಾದ ಅನೇಕ ಧರ್ಮಗಳ ಬಗ್ಗೆ ಯುಧಿಷ್ಠಿರ ಪ್ರಶ್ನೆ ಮಾಡಿದಾಗ ಅಲ್ಲಿ ಭೀಷ್ಮಾಚಾರ್ಯ ಉತ್ತರ ಕೊಟ್ಟರು ಅಂತಂದ್ರೆ ಕೃಷ್ಣ ಭೀಷ್ಮ ಶರೀರದ ಕೃಷ್ಣ ಪರಮಾತ್ಮನೇ ಭೀಷ್ಮಾಚಾರ್ಯ ಇಷ್ಟು ಉಪದೇಶ ಮಾಡಿದ ಉತ್ತರ ಕೊಟ್ಟರು. ಅಂದ್ರೆ ಭೀಷ್ಮಾಚಾರ್ಯರು ಕುಮಿಳ ಹಾಗೆ ಇತ್ತು ಒಳಗಡೆ ಇತ್ತು ಕೇಳ್ತಿಲ್ಲ ಕೃಷ್ಣ ಪರಮಾತ್ಮನ ಇರ್ತಾರೆ ಆಚಾರ್ಯ. ಅತ ಸೂಕ್ಷ್ಮ ಶಾಸ್ತ್ರ ವಿರೋಧ, ಶಾಸ್ತ್ರದ ಸೂಕ್ಷ್ಮತೆಯಲ್ಲಿ ವಿರೋಧ ಬರೋದಿಲ್ಲ ಅಂತ ಆಚಾರ್ಯ. ಇದು ಭಗವಂತನೇ ಆಯಾ ಸಂಘದಲ್ಲಿ ತತ್ವದ ಮೂಲಕ ವ್ಯಾಪಾರ ಮಾಡ್ತಾನೆ ಅಲ್ಲಿ ಇದೊಂದು ಇಷ್ಟ ಅಂತ. ಇನ್ನೊಂದು ನಾವು ಪ್ರಸಂಗವನ್ನು ನೋಡಬಹುದು, ಪ್ರಧಾನವಾದ ಪ್ರಬಲವಾದ ಪ್ರಸಂಗ ನೋಡಿದ್ರೆ ಗೊತ್ತಾಗುತ್ತೆ ಭಗವಂತ ಗುರುಗಳ ಮೂಲಕನೇ ಅನುಗ್ರಹ ಮಾಡ್ತಾ ಇರ್ತು ಬೇರೆ ಮಾರ್ಗ ಇಲ್ಲ ಅಂತ. ರಾಜ ಪರಿಚಿತ ಪ್ರಾಯೋಪವೇಶ ಪೂಜಾರಿ ಗಂಗಾ ಅಧಿಕೋನದಲ್ಲಿ ಅನೇಕ ಋಷಿಗಳು ಬಂದಿದ್ದಾರೆ ಅಲ್ಲಿಗೆ. ಅತ್ರ ವಸಿಷ್ಠ ಪವನ ಶರಬ್ಧ ಹರಿಷ್ಠಿ ಮೃಗರಂಗಿರಾಶ ಪರಾಶರೋ ಗಾದಿ ಸುತೋತರಾಮ ಉದತ್ತ ಇಂದ್ರ ಪ್ರಮದೇಶ್ವಾಹು ಮೇಧಾಧಿಕರು ದೇವರ ಅಷ್ಟಿಶೇಣೋ ಭರದ್ವಾಜೋ ಗೌತಮ ಬಿಬ್ಬಲಾದ ಮೈತ್ರಿ ಔರ್ವಾ ಕವಶ ಕುಂಭಯೋನಿ ದ್ವೈತಾಯಿನೋ ಭಗವಾನ್ ನಾರದಶ್ಚ ಅನ್ಯೇಷ ದೇವರ್ಷಿ ಬ್ರಹ್ಮರ್ಷಿವರ್ಯ ರಾಜರ್ಷಿವರ್ಯ ಅರುಣಾಲಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತ ಅಭ್ಯರ್ಥ ರಾಜ ಶಿರಸಾ ಭವನ್. ಇದು ಎಷ್ಟು ಸುಂದರವಾಗಿದೆ, ಆಚಾರ್ಯರ ಅಭಿಪ್ರಾಯ ಹೇಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ದೀನಿ. ಭಗವಂತ ಯಾವ ರೀತಿ ಶಾಸ್ತ್ರವನ್ನು ವ್ಯವಸ್ಥೆ ಮಾಡಿದ್ದಾನೆ, ಹೇಗೆ ಅನುಗ್ರಹ ಮಾಡಿದ್ರೆ ಸ್ಪಷ್ಟ ಕಾಣುತ್ತಿಲ್ಲ. ಹಳ್ಳಿನ ಒಂದು ಪತ್ರೋಪಜ್ಞ ಭುವನಂ ಪುರಾಣ ಮಹಾನುಭಾವ ಮುನಿಯ ಶಿ ಪ್ರಾಯಣ ತೀರ್ಥಾಧಿಗಮಾಪದೇಶ ಸ್ವಯಂ ತೀರ್ಥಾಣಿ ಸಮಂತಿದಂತ ತೀರ್ಥವನ್ನು ಪವಿತ್ರ ಮಾಡತಕ್ಕವರು, ತೀರ್ಥ ಸರೋವರ ಸ್ನಾನ ಪವಿತ್ರರಾಗುವವರು, ಸ್ನಾನ ಮಾಡಿದ್ರೆ ಅದನ್ನೇ ಪವಿತ್ರ ಮಾಡುವವರು, ಶಿಷ್ಯ ಸಮೇತರಾಗಿ ಬಂದಿದೆ. ಅದರ ಹತ್ರಿಗಳು ಪತ್ರಿಕರು ವಸಿಷ್ಠರು ಶವರರು ಶರತ್ವ ಅರಿಷ್ಟನೇನಿ ಭೃಗು ಆಂಗಿರಸರು ಪಾರಾಶರು ಕಾದಿಸುತ್ತಾರೆ ವಿಶ್ವಾಮಿತ್ರರು ಪರಶುರಾಮದೇವರು ಉತ್ತರ್ಚರು ಇಂದ್ರ ಪ್ರಮದರು ವಿಜ್ಞವಾರು ಮೇಧಾತಿಥಿ ದೇವಲ ಆರ್ಷಿಸೇನ ಭಾರದ್ವಾಜ ಗೌತಮ ಬಿಬ್ಬಲಾದ ಮೈತ್ರೇಯ ಔರ್ವ ಕವಚ ಕುಂಭಯಂದ್ರ ಅಗಸ್ತ್ಯರು ದ್ವೈತಾಯನ ವಿಧಿರಾಜ ದೇವರು ಭಗವಾನ್ ನಾರದಶ್ಚ ನಾರದರು ಪರಿಚಿತ್ರಾಜನ ಸಭಾಗಾರಕ್ಕೆ ಪ್ರಾಯೋಪವೇಶಕ್ಕೆ ಕೂತಾಗ ಇವರೆಲ್ಲ ಪ್ರಮುಖರಾದಂತಹ ಋಷಿಗಳು, ಇದಲ್ಲದೆ ಕೋಟ್ಯಾನಕೋಟಿ ಋಷಿಗಳು ಬಂದಿದ್ದಾರೆ ಅಲ್ಲಿಗೆ. ಅನೇಕ ದೇವರ್ಷಿ ಬ್ರಹ್ಮರ್ಷಿವರ್ಯ ರಾಜರ್ಷಿವರ್ಯ ಅರೋತ್ನಾಧಿವರ್ಷ ನಾನಾರ್ಷಿ ಪ್ರವೀರಾನ್ ಸಮೇತ ಅಭ್ಯರ್ಥ ರಾಜ ಶಿರಸಾವಂತೆ ದೇವರ್ಷಿಗಳು ಬ್ರಹ್ಮರ್ಷಿಗಳು ರಾಜರ್ಷಿಗಳು ಇವರೇ ಮೊದಲಾದವರೆಲ್ಲ ಬಂದಿದ್ದಾರೆ. ಆ ಋಷಿಗಳ ಮಧ್ಯದಲ್ಲಿ ರಾಮದೇವರು ಇದ್ರು ಮತ್ತೆ ವಿಜಯಾಸ ದೇವರು ಇದ್ರು. ಇದ್ಮೇಲೆ ಅವರಿಗೆ ಪರಮಾತ್ಮನ ದರ್ಶನ ಆದ್ರೆ ಸಾಕು ಮೋಕ್ಷ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತಲ್ಲ, ಭಗವಂತನ ಸ್ಮರಣ ಮಾಡಿದ್ರೆ ಮೋಕ್ಷ ಆಗತ್ತೆ ಅಂತ ಶಾಸ್ತ್ರ. ಇನ್ನು ಸ್ವತಃ ಸಾಕ್ಷಾತ್ ಭಗವಂತ ಬರ್ತಿದ್ರೆ ಮೋಕ್ಷ ನಿಶ್ಚಯ. ಅಂದರೆ ಪರಿಶುರಾಮ ದೇವರು ವೇದವ್ಯಾಸ ದೇವರ ಸಭೆಗೆ ಬಂದಾಗ ಅವರ ದರ್ಶನ ರಾಜ ಪರಿಚಿತ ಮಾಡಿದ್ದಾರೆ, ಅವರಿಗೆ ಆಯುರಾತಿಥ್ಯವನ್ನು ಮಾಡಿ ಶೋಭಾರ ಪೂಜಾ ಪಾದಪೂಜಾದಿಗಳನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಉತ್ತಮ ಆಸನವನ್ನು ಕೊಟ್ಟು ಕೂಡಿಸಿ ಅವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೆ, ಸ್ವಾಮಿ ನೀವು ನನಗೆ ಪರಮಾತ್ಮ ಅನುಗ್ರಹ ನಿರಂತರವಾಗುವಂತೆ ಅನುಗ್ರಹ ಮಾಡಲಿ. ಪುನಶ್ಚ ಮೂಲ ಭಗವತ್ತರಂತೆ ರಚಿನ್ ಪ್ರಸಂಗಕ್ಕೆ ತದಾಶ್ರಯ ಹೆಚ್ಚು ಮಹರ್ಷಿ ಯಾಮ್ಯಾಮ್ ಉಪಯಾಮಿ ಕೃಷಿ ಮೈತ್ರಿ ಸರ್ವತ್ರ ನಮೋದಿ ಸಮಾಜದ ಸರ್ವದೇವ ಸರ್ವೇ ದೇವಾಯತ ಮುಚ್ಚಿ ಧರಾದ್ರು ಮುಟ್ಟೆ ನಿಹಾತವಾ ಮುಟ್ಟೆ ವಿಕಸ್ತರಾರ್ಥ ಹೃದಯ ಪರಾಮ ಗ್ರಾಮಾತ್ಮಶೀಲ ಈ ರೀತಿ ಸ್ತೋತ್ರ ಮಾಡ್ತಾ ಅಂತಾರೆ. ಸ್ವಾಮಿ ನೀವೆಲ್ಲ ಬಂದಿದ್ದೀರಾ, ಇವರೂ ಪರಮಾತ್ಮ ದೇವರು ಬರತಕ್ಕವರು, ನೀವೆಲ್ಲ ಒಬ್ಬೊಬ್ಬರು ಕೂಡ ಇನ್ನೊಂದು ಲೋಕವನ್ನು ಸೃಷ್ಟಿ ಮಾಡ್ತಿರ್ತಕ್ಕ ಸಾಮರ್ಥ್ಯ ಉಳ್ಳವರು. ನನಗೆ ಕಡೆಯ ತನಕ ಪರಮಾತ್ಮನ ಅದೃಷ್ಟ ಜ್ಞಾನ ಆಗಿ ಪರಮಾನುಗ್ರಹದ ಅವಧಾನ ಸ್ಥಾನದಲ್ಲಿ ನಾನು ಮಾಡಿ ಪುನೀತನಾಗಿ ಭಗವಂತ ಅನುಗ್ರಹ ಪ್ರಾಪ್ತನಾಗುವ ಪರ್ಯಂತರವಾಗಿ ನೀವೆಲ್ಲ ಇದ್ದೀನಿ ಪರಮಾಶೀರ್ವಾದ ಮಾಡಿ ಭಗವಂತನ ತತ್ವಜ್ಞಾನ ಅಭಿವೃದ್ಧಿ ಆಗುವಂತೆ ಅನುಗ್ರಹವನ್ನು ಮಾಡಬೇಕು. ರಾಜಾಪತಿ ಪ್ರಾರ್ಥನೆ ಮಾಡಿದ್ದಾರೆ. ಅಲ್ಲಿ ಶ್ರೀರಾಮದೇವರು ಇದ್ರು, ಗಿರಿರಾಸ ದೇವರು ಇದ್ರು, ಭಗವಂತನ ಎರಡು ರೂಪಗಳು ಕೂಡ ಸಭೆಯಲ್ಲಿತ್ತು. ಪರಿಶಿಷ್ಟರಾಜರು ಪರಮಾತ್ಮನ ದರ್ಶನ ಮಾಡಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ, ಪಾದಪೂಜಾದಿಗಳನ್ನು ಮಾಡಿದ್ದಾರೆ. ಭಗವಂತನ ಸ್ಮರಣೆ ಮಾಡಿದ್ರೆ ಮೋಕ್ಷ ಆಗತ್ತೆ ಎನ್ನುವ ಕಾಲಕ್ಕೆ, ಇಲ್ಲ ಭಗವಂತನ ನಮಸ್ಕಾರ ಮಾಡಿದ್ರೆ ಮೋಕ್ಷ ಆಗತ್ತೆ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಕೃಷ್ಣ ಪ್ರಣಾಮೋ ನಪುನರ್ಭವಾಯ ಅಂದ್ರು. ಪ್ರಕಾಶ ನೆಲೇನ ಮೃಷೇನ ತುಲ್ಯ ಕೃಷ್ಣ ಪ್ರಣಾಮೋ ನಪುನರ್ಭವಾಯ. ಪರಮಾತ್ಮ ನಮಸ್ಕಾರ ಮಾಡಿದ್ರೆ ಮತ್ತೆಂದು ಸಂಸಾರದಲ್ಲಿ ಹುಟ್ಟೋದೇ ಇಲ್ಲ ಅವನು ಅಂತಂದ್ರು. ಇನ್ನು ಪುರಾಣ ಅಂದ್ರೆ ಭಗವಂತನ ದರ್ಶನ ಮಾಡಿದ್ರೆ ತಕ್ಷಣ ಮುಕ್ತಿ ಕರತನೇ ಚಿತ ಅಂತ ಹೇಳ್ತಾರೆ, ಮೋಕ್ಷ ತಕ್ಷಣ ಆಗುತ್ತೆ ಅಂದ್ರೆ. ಪರಿಶಿಷ್ಟ ರಾಜರಿಗೆ ಪರಮಾತ್ಮನ ದರ್ಶನ ಮಾಡಲಿಲ್ಲ. ಪರಶುರಾಮದೇವರು ನೋಡಿದ್ರು ಎರಡು ಭಗವರುಗಳ ದರ್ಶನ. ಯಾಕೆ ಅದನ್ನೇದಾಗಿ ಶ್ರೀರಾಮದೇವರು ಭಾಗವತ ರಚನೆ ಮಾಡಿದ್ರು, ಅವರೇ ಭಾಗವತ ಹೇಳ್ಬೋದಿತ್ತಲ್ಲ, ರಾಜ ಭಾಗವತ ಅವ್ರು ಹೇಳ್ಬೋದಿತ್ತಲ್ಲ, ಶುಕಾಚಾರ ಬರೋ ತನಕ ಯಾಕೆ ಆದ್ರು, ಶುಕಾಚಾರ ಬರುವಂತ ಅವಶ್ಯಕತೆ ಏನಿತ್ತಲ್ಲಿ. ಗ್ರಂಥ ರಚನೆ ಮಾಡಿದ್ರೆ ಇರೋ ಕಾಲಕ್ಕೆ ಗ್ರಂಥ ಓದ್ತು ಹೇಳೋ ಸಭಾದಲ್ಲಿ ಪರಶುರಾಮದೇವರು ಇತಿಹಾಸ ಇಬ್ಬರು ಇದ್ರು, ಗ್ರಂಥ ಬರೆದವರು ಇತಿಹಾಸದವರು, ಇತಿಹಾಸ ಓದಿದ್ದು ಶುಕಾಚಾರ್ಯರು ಅಂದ್ರೆ ಓದೋರಿಗಿಂತ ಗ್ರಂಥ ಬರೆದ್ರೆ ಇಲ್ಲಿ ಚೆನ್ನಾಗಿ ಇಷ್ಟಪಡಿಸ್ತಾರ. ಅದರಿಂದ ಇತಿಹಾಸದವರು ಹೇಳ್ಬೋದಾಗಿದ್ದರೆ ಭಾಗವತವನ್ನ ಪರಶುರಾಮರಿಗೆ ಇಲ್ಲ ಪರಶುರಾಮದೇವರಾದ್ರೂ ಹೇಳ್ಬೋದಿತ್ತಲ್ಲ, ಶುಕಾಚಾರ ಬರೋ ತನಕ ಪರಿಶಿಷ್ಟರಾದ್ರೆ ಯಾತಕ್ಕಾದರೂ ಕಾಯುವಂತ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಬಂದ್ರೆ ಅದು ದೇವರೆಲ್ಲ ವ್ಯಾಖ್ಯಾನ ಮಾಡ್ತಾ ಅಂತಾರೆ. ಪರಶುರಾಮದೇವರು ಶಾಸ್ತ್ರ ಗ್ರಂಥ ಓದಿಲ್ಲ, ಅವರು ಬರೀ ಅಸ್ತ್ರ ಶಸ್ತ್ರ ಅಭ್ಯಾಸ ಬರೀ ಯುದ್ಧ ಮಾಡಿ ಹೊಡಿ ಬಡಿ ಕಡಿ ಇದೇ ಅವ್ರ ವಿದ್ಯ. ಆದ್ರಿಂದ ಅವರಿಗೆ ಭಾಗವತ ಆಗಲಿಲ್ಲ. ಇನ್ನು ವೆಲಿರಾಸರು ಅವ್ರ ಬ್ರಹ್ಮಾಂಡದಲ್ಲಿ ಬರೆದಿದ್ದು ಭಾಗವತ ಗ್ರಂಥ. ಇಲ್ಲಿ ವಯಸ್ಸಿನ ಅರಳು ಮರಳು ಅರವತ್ತಾದ್ರೆ ಅರಳು ಮರಳು ವಯಸ್ಸಾದ್ಮೇಲೆ ಅವ್ರಿಗೆ ಅಷ್ಟೆಲ್ಲ ಹೇಳಿಕ್ ಆಗ್ಲಿಲ್ಲ. ಆದ್ರಿಂದ ಪರಿಶಿಷ್ಟರಾದ್ರಿಗೆ ಭಾಗವತ ಬರೀಕೆ ಶುಕಾಚಾರ ಬೇಕಾಯ್ತು ಅಂತ ಹೇಳಿ ಅವರಂತ ಪರಿಚಯರು. ಅದಕ್ಕಂದ್ರೆ ಶಾಸ್ತ್ರಕಾರ ಉತ್ತರ ಕೊಡ್ತಾರೆ, ಆಚಾರಂತಾರೆ ಅಪಚಿತ ಗುರುದ್ವಾರ ಪ್ರಸಾದ ಕೃದಾಂಶ ಕೇಳಿ ರಾಜಾ ಪರಿಶಿದ್ರಿಗೆ ನಿಯತ ಗುರು ಶುಕಾಚಾರ್ಯರು. ಪರಮ ದೇಹಕ್ಕೆ ಪ್ರತಿಯೊಬ್ಬ ಮುಕ್ತಿ ಯೋಗ್ಯ ಜೀವನಿಗೂ ಕೂಡ ಚರಮ ಅಂತಿಮ ದೇಹ ಬಂದಾಗ ನಿಯತ ಗುರು ಪ್ರಾಪ್ತರಾಗಿ ಬಿಂಬರೂಪಿಯ ಪರಮಾತ್ಮ ಉಪಾಸನಾ ಕ್ರಮವನ್ನು ಉಪದೇಶ ಮಾಡ್ತಾರೆ. ಅದರ ಉಪಾಸನಾ ಫಲದಿಂದಲೇ ಅವ್ರ ಮುಕ್ತಿಯನ್ನು ಹೊಂದರು. ಪ್ರಕೃತ ಪರಮಾತ್ಮ ಗುರುಮುಖದಿಂದಲೇ ಅನುಗ್ರಹ ಮಾಡ್ತಾನಾದ್ರಿಂದ ಶುಕಾಚಾರ ಮೂಲಕ ಪರಮಾತ್ಮ ಅನುಗ್ರಹ ಮಾಡಿದ್ರೆ ಹೊರತು ರಾಜಾ ಸ್ವತಃ ತಾನು ಮಾಡಲಿಲ್ಲ. ಅಪಚ್ಯುತ ಗುರುದ್ವಾರ ಪ್ರಸಾದ ಕೃತಿ ಅಂತೇಳಿ ಶಾಸ್ತ್ರವಾಕ್ಯ ಆದ್ರಿಂದ ಗುರುಗಳ ಮೂಲಕನೇ ಭಗವಂತ ಅನುಗ್ರಹ ಮಾಡ್ತಾನೆ ಹೊರತು ಸ್ವತಃ ಭಗವಂತ ತಾನು ಮಾಡೋದಿಲ್ಲ. ಅದು ಬಹು ಸೂಕ್ಷ್ಮವಾಗಿ ಆಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಅಂದರೂ ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಆದ್ರಿಂದ ಅವರು ಬೇರೆ ತರ ಅರ್ಥವನ್ನ ಕರಿತಕ್ಕವರ. ನಾನು ಇಂತಹ ಪ್ರಸಂಗ ಸಾಕಷ್ಟು ಭಾಗವತ ಭಾರತಾದಿ ಉಪನಿಷತ್ತು ಸೂತ್ರ ಪ್ರಸ್ಥಾನ ಗೀತಾ ಪ್ರಸ್ಥಾನಗಳನ್ನು ವಿಚಾರ ಮಾಡಿದಾಗ ಹೊತ್ತಾಗುತ್ತೆ ಆಚಾರ್ಯರೊಂದಿಗೆ ಎಷ್ಟು ಅನುಗ್ರಹ ಮಾಡ್ತಾ ಇದ್ದಾರೆ, ಎಷ್ಟು ಕರುಣಾಚಾರ್ಯರೊಂದು ಸ್ಪಷ್ಟ ಗೊತ್ತಾಗುತ್ತೆ. ಇನ್ನೊಂದು ದೃಷ್ಟಾಂತ ನೋಡಬಹುದು ನಾವು. ಇದೇ ಭಾಗವತದಲ್ಲಿ ಯಶ್ವಾನುಭಾವ ಕಿರ ಸುಧಿಕಾರನೇ ಕಲಿ ಅಧ್ಯಾತ್ಮಾಧೀಕಮತಿಶೀರ್ಥತಾಂ ಸಮೋಂಗಂ ಸಂಸಾರಿಣಾಂ ಕರುಣಯಾ ಪುರಾಣ ದೈತ್ಯಂ ಸಂಗ್ರಾಸ ಪೂರ್ಣ ಉಪಯಾಮಿ ಗುರು ಮುನೀನಾಂ ಎನ್ನುವ ಶ್ಲೋಕದಲ್ಲಿ ಸ್ವಾನುಭಾವಂ ಸ್ವಾನುಭಾವಂ ಎನ್ನುವ ಶಬ್ದಕ್ಕೆ ಅರ್ಥ ಮಾಡಬೇಕಿಲ್ಲಿ ಅಂದ್ರೆ ಶ್ಲೋಕದ ಅರ್ಥ ಏನು ಯಾವ ಶುಕಾಚಾರ್ಯರು ಸ್ವತಂತ್ರ ಸಾಮರ್ಥ್ಯವುಳ್ಳವನು ಸರ್ವಶಕ್ತಿ ಕೃತಿಕಾಪ್ಯ ಸರ್ವೋತ್ತಮ ಸರ್ವನಿಯಾಮಕ ಭಾಗವತಾದಿ ಪುರಾಣಗೆ ರಹಸ್ಯಾರ್ಥನು ಆದಂತ ಪರಬ್ರಹ್ಮನನ್ನ ಕಲೆಯಿಂದ ಕೇವಲ ಕರುಣಾದೃಷ್ಟಿಯಿಂದ ಅಜ್ಞಾನವನ್ನ ಕಳ್ಕೊಂಡು ಸಂಪೂರ್ಣವಾಗಿ ಕಳ್ಕೊಂಡು ಸಂಸಾರವನ್ನು ದಾಟಬೇಕು ಅನ್ನೋ ಇಷ್ಟವಾದಂತ ಅಧಿಕಾರಿಗಳಿಗೆ ಅಂತ ಏಕಾದಂತ ಗುಣಸಂಪನ್ನಾದ ಭಗವಂತನ ಉಪದೇಶ ಮಾಡಿದ್ರೆ ಅಂತ ಶುಕಾಚಾರ್ಯ ನಾನು ಕರುಣಾದೃಷ್ಟಿ ಹೊಂದುತ್ತೇನೆ ಅಂತ ಶ್ಲೋಕದ ಆಚಾರ್ಯ ಅಲ್ಲಿ ಸ್ವಾನುಭಾವಂ ಅಂತಿದೆ. ಸ್ವಾನುಭಾವ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಆ ಬೇರೆಯವರು ಏನ್ ಮಾಡಿದ್ರು? ಶ್ರೀಜಂಡಿಯ ವ್ಯಾಖ್ಯಾನದಲ್ಲಿ ಸ್ವಾನುಭಾವ ಅಂತ ಏನರ್ಥ? ಸೋ ನಿಜ ಅಸಾಧಾರಣೋ ಅನುಭಾವ ಪ್ರಭಾವ ಎಷ್ಟ ಸ್ವಾನುಭಾವಂ ಅಸಾಧಾರಣವಾದಂತ ಪ್ರಭಾವ ಉಳ್ಳವನು ಅಂತ ಅರ್ಥ ಮಾಡ. ಇನ್ನ ಸ್ವಾನುಭಾವಂ ಸೇನ ಶುಕೇನ ಅನುಭಾವಂ ಅಂತ ಶುಕಾಚಾರ್ಯ ಅನುಭವಿಸಲ್ಪಟ್ಟಂತ ಅಂತ ಅರ್ಥ ಮಾಡಿದ್ರು. ಆದ್ರೆ ಇಲ್ಲಿ ಸ್ವಾನುಭಾವ ಶಬ್ದಕ್ಕೆ ಇವರ್ಯಾರೂ ಕೂಡ ನಮ್ಗೆ ಸರಿಯಾದ ಅರ್ಥವನ್ನು ಕೊಡ್ಲಿಕ್ಕಾಗಲಿಲ್ಲ. ಇವರುಗಳಿಗೆ ಸ್ವಾನುಭಾವಂ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಹೇಳುತ್ತಪ್ಪ? ಅಸಾಧಾರಣ ಪ್ರಭಾವಂ ಅಂತಂದ್ರೆ ರಾಧಾಕೃಷ್ಣ ವ್ಯಾಖ್ಯಾನ ಅಸಾಧಾರಣ ಪ್ರಭಾವ ಉಳ್ಳವರು ಅಂತ ಬರಪ್ಪ ಆಚಾರೊಬ್ಬರೇ ಕೊಟ್ಟು ನಮಗೆ ಅರ್ಥ. ಸ್ವಾನುಭಾವಂ ಬ್ರಹ್ಮ ಅಂದ್ರೆ ಇತರರ ಅಧೀನವಾಗದೆ ಇರತಕ್ಕ ಸಾಮರ್ಥ್ಯವುಳ್ಳ ಸಾಕ್ಷಾತ್ ಪರಬ್ರಹ್ಮ ಅಂತ ಅರ್ಥ. ಇನ್ನೊಬ್ಬರ ಅಧೀನವಾಗದೇ ಇರತಕ್ಕಂತ ಅವನು ಸಾಕ್ಷಾತ್ ನಾರಾಯಣ. ಆ ಅರ್ಥವನ್ನು ನಾವು ತಗೋಬೇಕು ಸ್ವಾನುಭಾವಂ ಅನ್ನೋ ಶಬ್ದಕ್ಕೆ. ಬೇರೆ ಯಾರು ಕೂಡ ಪೂರ್ವದಲ್ಲಿ ನಮಗೆ ಆ ಅರ್ಥವನ್ನ ಸರಿಯೇ ಇಲ್ಲ ಅರ್ಧಾರೊಬ್ಬರು ನಮಗೆ ಅರ್ಥವನ್ನ ಕಷ್ಟವಾಗಿ ಕೊಡ್ತಾರೆ. ಇನ್ನೊಂದು ಕಡೆ ನಾವು ಇನ್ನೊಂದು ಪ್ರಸಂಗದಲ್ಲಿ ಅಂದ್ರೆ ನಮಗೆಲ್ಲಿ ಶಬ್ದಗಳಿಗೆ ಅರ್ಥ ಆಗಲ್ಲ ಎಲ್ಲಿ ಶಬ್ದಗಳಿಗೆ ಅನ್ವಯ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಎಲ್ಲಿ ಸೂಕ್ಷ್ಮ ಧರ್ಮಗಳಿಗೆ ಶಾಸ್ತ್ರದ ವಿರೋಧ ಬರೋದು ಕಾಣುತ್ತೆ ಶಬ್ದಗಳು ಎಲ್ಲಿ ಪರಕೀಯರು ಬೇರೆ ತರವಾದಂತ ಅರ್ಥವನ್ನ ಮಾಡಿರ್ತಾರೋ ಅಂತಾತನ ಮಾತ್ರ ನಮಗೆ ಆಕಾರ ಮಾಡ್ತಾರೆ ಸ್ಪಷ್ಟವಾಗಿ ಉತ್ತರವನ್ನ ಕೊಡ್ತಾರೆ. ಚಿತ್ರ ಪದಂ ಮರೆಯಲ್ಲಿಟ್ಟು ಜಗತ್ ಪವಿತ್ರ ನಗಣೀತ ಕರೆಯುತ್ತಿತ್ತು ತದ್ವಾಯ ಸುಂ ತೀರ್ಥ ಮುಷಂತಿ ಮಾರಕ ಕ್ಷೇತ್ರ ಹಂಸ ನಗತ ನಿರೀಕ್ಷೆಯ ಇದೊಂದು ಭಾಗವತ ಶ್ಲೋಕ. ಇಲ್ಲಿ ಯಾವ ಶಾಸ್ತ್ರ ಸಮಗ್ರ ಜಗತ್ತನ್ನ ಪವಿತ್ರ ಮಾಡತಕ್ಕ ಅಂದ್ರೆ ಸಮಗ್ರ ಜಗತ್ತನ್ನೇ ಪವಿತ್ರವನ್ನಾಗಿ ಮಾಡತಕ್ಕ ಸಕಲ ದೋಷಗಳ ಪರಿಹಾರ ಮಾಡುವ ಸಾಮರ್ಥ್ಯ ಉಳ್ಳ ಪರಮಾತ್ಮನ ಕಥೆಯನ್ನ ಯಾವ ಶಾಸ್ತ್ರಗಳು ತಿಳಿಸ್ಕೊಡೋದಿಲ್ಲವೋ ಅದೆಷ್ಟೇ ಕಾವ್ಯಾಲಂಕಾರ ಸಾಹಿತ್ಯ ಗಂಧಗ್ರಹಾದಿಗಳಿಂದ ಕುಡಿದ್ರೂ ಕೂಡ ಅದು ಸ್ವೀಕಾರಕ್ಕೆ ಅನರ್ಹ. ಹೇಗೆಂದ್ರೆ ಎಷ್ಟೇ ಉತ್ತಮವಾದ ಸರೋವರ ಆದರೂ ಅಲ್ಲಿ ಕಾಗೆಗಳು ಸ್ನಾನ ಮಾಡಿದ್ರೆ ಆ ಸರೋವರದಲ್ಲಿ ಹಂಸ ಪಕ್ಷಿಗಳು ಹೇಗೆ ಸ್ನಾನ ಮಾಡ್ಲಿಕ್ಕೆ ಹೋಗೋದಿಲ್ಲವೋ ಅದೇ ರೀತಿ ಆ ಪರಮಾತ್ಮ ತತ್ವಜ್ಞಾನ ತಿಳಿಸ್ಕೊಡಬೇಕಂತ ಗ್ರಂಥಗಳಲ್ಲಿ ಸರೋಸ್ಕರ ಅಭಿನಿವೇಶ ಕೊಡೋದೇ ಇಲ್ಲ. ಅಲ್ಲಿ ಪ್ರಯತ್ನ ಮಾಡಲ್ಲ ಪ್ರವೃತ್ತಿಯೂ ಇರಲ್ಲ ಅಂತ ಹೇಳ್ತಾ ಇದೆ. ಇದು ಶ್ಲೋಕದ ತಾತ್ಪರ್ಯ. ಇಲ್ಲಿ ಬರ್ತಕ್ಕ ಶಬ್ದ ಯಾವುದು ಅಂತಂದ್ರೆ ತೀರ್ಥ ಅಂತ ಈ ವಾಯಸ ತೀರ್ಥ ಅಂದ್ರೆ ಏನು? ನಾವು ಯಾವ ರೀತಿ ತಗೋಬೇಕು ವಾಯಸ ತೀರ್ಥ ಅನ್ನಕ್ಕೆ ಏನ್ ಅರ್ಥ ಮಾಡಬೇಕು? ಅದಕ್ಕೆ ಬೇರೆಯವರು ಈ ವಾಯಸ ತೀರ್ಥ ಅಂದ್ರೆ ವಾಯಸಂ ತೀರ್ಥಂ ಶಾಕತುಲ್ಯಾನಾಂ ಕಾಮಿನಾಂ ಪ್ರತಿಷ್ಠಾನ ಮುಷಂತಿ ಅಂದ್ರೆ ಕಾಮಿಗಳು ಸ್ನಾನ ಮಾಡತಕ್ಕ ತೀರ್ಥ ಅಂತ ಅರ್ಥ ಕೊಟ್ಟ ವಾಯಸ ತೀರ್ಥಂ ವಾಯಸ ಅಂದ್ರೆ ಸಂಸ್ಕೃತದಲ್ಲಿ ವಾಯಸ ಅಂದ್ರೆ ಕಾಗೆ ಅಂತ ಅರ್ಥ. ಇನ್ನು ರಾಜಾ ಶ್ರೀರಾಘವ ಅಂತಾನೆ, ವಾಯಸ ಕುಲ್ಯಾಣ ಕಾಮುಕಾನಾಂ ಅನುಭವ ಯೋಗ್ಯಂ ಮನ್ಯಂತೆ ಅಂದ್ರೆ ವಿಷಯಾಸಕ್ತರು ಅನ್ನೋ ಅರ್ಥವನ್ನ ವಾಯಸ ತೀರ್ಥ ಅನ್ನೋ ವಿಶೇಷ. ಆದ್ರೆ ಪ್ರಕೃತ ಶ್ಲೋಕಕ್ಕೆ ಬಂದತಕ್ಕಂತ ಸರಿಯಾದ ಅರ್ಥವನ್ನ ಇವ್ರು ಯಾರೂ ಕೊಡಲಿಲ್ಲ. ಆಚಾರ ಕೊಡ್ತಾರೆ ವಾಯಸಂ ತೀರ್ಥಂ ವಯೋ ಮಾತ್ರ ಜೀವಿ ಶಾಸ್ತ್ರಂ. ಯಾವುದು ನಮಗೆ ಪರಲೋಕಕ್ಕೆ ಸಾಧನೆ ಆಗಲ್ಲ, ಯಾವುದು ನಮಗೆ ಭಗವಂತನ ತತ್ವಜ್ಞಾನ ಉಂಟಲ್ಲ, ಅದು ಕೇವಲ ಬದುಕಲಿಕ್ಕೆ ಮಾತ್ರ ಆಗತಕ್ಕ ಶಾಸ್ತ್ರ ಆಗತ್ತೆ ಹೊರತು, ಬದುಕೋದಕ್ಕೆ ಮಾರ್ಗದ ಶಾಸ್ತ್ರವೇ ಹೊರತು, ಅದು ಪರಲೋಕ ಆತ್ಮೋದ್ಧಾರಕ್ಕೆ ಕಾರಣ ಆಗತಕ್ಕ ಶಾಸ್ತ್ರ ಅಲ್ಲ. ಪಾಯಸಂ ತೀರ್ಥಂ ವಯೋ ಮಾತ್ರ ಜೀವಿ ಶಾಸ್ತ್ರಂ. ಎಷ್ಟು ಸುಂದರವಾಗಿ ಕೊಡ್ತಾರೆ ಆಚಾರ್ಯರು ಒಂದೊಂದು ಪದದ ಅರ್ಥವನ್ನು ವಿಚಾರ ಮಾಡ್ತಾ ಹೋದ್ರೆ ಬಹು ಸುಂದರ. ನನ್ನ ಯಾರಿಗೆ ಅರ್ಥ ಮಾಡ್ಲಿಕ್ಕೆ ಬರಂತ ಎಲ್ಲ ಅಪಾರ್ಥ ಮಾಡಿರ್ತಾರೆ ಅಂತ ಕಡೆ ಮಾತ್ರ ಆಚಾರ ದೇಶದಲ್ಲಿ ಹೊರಡುತ್ತೆ ಅಲ್ಲಷ್ಟೇ ಅಂದಿರ್ತಾರೆ. ಉಳಿಸಿದ ಕಡೆಗೆ ಆಚಾರು ಸುಧಿರ ಮುಟ್ಟದ ಭಾಗವನ್ನು ಇನ್ನೊಂದು ನಾವು ಭಾರತೀಯನಿಗೆ ನೋಡಬಹುದು. ಯಥಾ ಧರ್ಮಾದಿಯೋ ಹೆತ್ತ ಮುನಿವರ್ಯಾನ್ ಕಿಂಚಿತ ನಟತ ವಾಸುದೇವಸ್ಯ ಮಹಿಮ ಅನುವರ್ಣಿತ. ಇಲ್ಲಿ ಏನ್ ಹೇಳ್ತಾ ಇದು ಭಾಗವತ ಶ್ಲೋಕನೆ. ಇಲ್ಲಿ ಏನ್ ಹೇಳ್ತೆ ಋದುವಾಸಿಯವರು ಧರ್ಮ ಪುರುಷಾರ್ಥಗಳು ಸರ್ವಾಧಿಕಾರಿಗಳಿಗೆ ತಿಳಿಯ ಹಾಗೆ ಕಾರ್ತು ಹೇಳಿದೆ, ಆದರೆ ಪರಮಾತ್ಮನ ಮೇಲೆ ಹೇಳಲಿಲ್ಲ. ಇದು ಹಿನ್ನೆಲೆ ಏನು? ಒಂದ ಅವರ್ತಿ ವಿಧಿವಾಸಿಯವರು ಸರಸ್ವತಿ ನದಿ ತಿಳಿದು ಕರೆದಲ್ಪಿಸಿದ್ರು, ಕಾರ್ಯದಲ್ಲಿ ಬಂದ್ರು, ಯದುವಿರಾಜದೇವರ ಮುಖದಲ್ಲಿ ಚಿಂತಾ ಕಲೆ ಇತ್ತು, ಏನೋ ಯೋಚನೆ ಮಾಡ್ತಾ ಇದ್ದಂಗಿತ್ತು. ಆಗ ನಾರದರು ಬಂತಾರೆ, ನಾರು ಬಂದ ತಕ್ಷಣ ಆರು ಯದುವಿರಾಜದೇವರ ಭೇಟಿ ಆದ ತಕ್ಷಣ ನಾರದರು ಕೇಳ್ತಾರೆ, ಯಾಕೆ ಏನೋ ಅಂತ ಯೋಚನೆ ಮಾಡ್ತಾ ಕೂತಿದಿಲ್ಲ, ಏನ್ ಕಾರಣ, ಯಾತಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡಿದ್ರಿ, ಅವತಾರ ಪ್ರಯೋಜನ ಆಗಿದೆ, ಅವತಾರ ಮಾಡಿದ್ದೀರಾ, ಆದರೂ ಕೂಡ ನೀವು ಯೋಚನೆ ಮಾಡ್ತಿರಲ್ಲ, ಕಾರಣ ಏನು ಅಂತಂದ್ರೆ ಅದಕ್ಕೆ ಎಲ್ಲಾದರೂ ಉತ್ತರ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಶ್ರೀ ಯಾತೋವಾಸ ಅತ್ಯವನೇ ಸರ್ವ ವಿಧಂತ ವ್ಯಕ್ತಂ ತಥಾ ಜನಾತ್ಮ ಪರಿಶಿಷ್ಟತೇನೆ ತನ್ಮೂಲ ಮವ್ಯಕ್ತ ಮಗಾದ ಬೋಧಂ ಇಚ್ಛಾಮಯೇ ಸ್ವಾತ್ಮ ಭಗವತ್ವ ಭೂತಂ. ಹೇ ನಾರದ, ಬ್ರಹ್ಮ ಮನೋಜಾತ ಬ್ರಹ್ಮ ಮಾನಕ ಪುತ್ರ, ನೀವು ಹೇಳ್ತೀಯ ನನ್ ಯಾಕೋ ಸೂಕ್ತಗಳನ್ನು ನಿರ್ಮಾಣ ಮಾಡದೆ ದೇಶಗಳ ವಿಭಾಗ ಮಾಡದೆ ಪುರಾಣವನ್ನ ಬರೆದಿದ್ದೀನಿ, ಭಾರತವನ್ನ ಬರೆದಿದ್ದೀನಿ, ಆದ್ರೂ ನನಗೆ ಸಮಾಧಾನ ಇಲ್ಲ, ನನ್ನ ಮನಸ್ಸಿಗೆ ತೃಪ್ತಿ ಅನ್ನೋದಿಲ್ಲ, ಯಾವಾಗಲೂ ಏನೋ ಒಂದು ಅತೃಪ್ತಿ ನನ್ನನ್ನ ಯೋಚನೆಗೆ ಮಾಡೋಣ ಮಾಡ್ತಾ ಇದೆ, ಅದು ಕಾರಣ ಏನು ನೀನೇ ಹೇಳು ಅಂತ ಹೇಳಿ ಭಗವಂತ ನಾರದನ್ನು ಪ್ರಶ್ನೆ ಮಾಡ್ತಾರೆ. ಇದು ಈ ಪ್ರಸಂಗ. ಈ ಪ್ರಸಂಗದಲ್ಲಿ ಯಾರಂತೆ ಯಥಾ ಧರ್ಮಾದಿನೋ ಹೆರ್ತಾ ಮುನಿವರ್ಯಾನು ಚಿಂತಿತ ಅತಸ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ. ನೀವು ಎಲ್ಲವನ್ನ ಹೇಳದಂಗೆ ಅಶೇಷ ಪುರುಷಾರ್ಥ ಕೃತವಾದಂತ ಧರ್ಮವನ್ನು ಹೇಳದಂಗೆ ಭಗವಂತನ ಬಗ್ಗೆ ಹೇಳಿಲ್ಲ, ಅದನ್ನು ನಿಮಗೆ ಚಿಂತೆ ಆಗಿದೆ. ಈ ಭಗವಂತನ ಒಳಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾರದ ಅಭಿಪ್ರಾಯ ಪಟ್ಟರು ಅಂತ ಈ ಶ್ಲೋಕದ ಪಾಠ ಏನಾಗಿಲ್ಲಿ ನಮಗೆ ಯಾವ ಶಬ್ದದಿಂದ ಸಂದಿಗ್ಧವಾಗಿದೆ ಅಂದ್ರೆ ಪರಮಾತ್ಮನ ಮೇಲಿಂದ ಹೆಚ್ಚು ಕೇಳಬೇಕು, ಅದಕ್ಕೋಸ್ಕರ ಇನ್ನೊಂದು ಗ್ರಂಥ ರಚನೆ ಮಾಡಬೇಕಾಗುತ್ತೆ ಅನ್ನೋ ಅಭಿಪ್ರಾಯ ಬರೋಂಗ್ ಹೇಳ್ತಾ ಇದ್ದೀನಿ. ಅಂದ್ರೆ ಇನ್ನೊಂದು ಗ್ರಂಥವನ್ನು ಭಗವಂತನ ಹಿಂದೆ ಮಾತ್ರ ಹೇಳತಕ್ಕ ಗ್ರಂಥವನ್ನು ರಚನೆ ಮಾಡಬೇಕು. ಅಂದ್ರೆ ಭಾರತ ಆದ್ರೆ ನೀವು ಹೇಳಿದ್ರು ಹೇಳಿಲ್ಲ ಅನ್ನೋ ತಾತ್ಪರ್ಯ ಬರ್ತಾ ಇದೆ. ಅಂದ್ರೆ ಮತತ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ ಯಥಾ ಧರ್ಮಾಭಿಯ ಹಿ ಅರ್ಥ ಅನ್ವರ್ಯ ಅನ್ನು ಕೀರ್ತಿತ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾ ಅಂತಾರೆ ಈ ವಾಕ್ಯಕ್ಕೆ, ಧರ್ಮಾಧಿವತ್ತು ಪ್ರಾಧಾನ್ಯ ವಾಸುದೇವಸ್ಯ ಮಹಿಮಾ ನಹಿ ಉಕ್ತ. ಭಾರತಾದ್ರಲ್ಲಿ ಧರ್ಮ ಹೇಳದಂಗೆ ಧರ್ಮವನ್ನ ವಿಚಾರ ಮಾಡ್ತಿವಂಗೆ ಭಗವಂತನ ಮಹಿಮೆಯನ್ನ ಪ್ರಧಾನವಾಗಿ ಧರ್ಮಕ್ಕೆ ಹೇಗೆ ಪ್ರಾಧಾನ್ಯತೆ ಕೊಟ್ಟರು ಹಾಗೆ ಭಗವಂತನ ಮಹಿಮೆಯನ್ನು ಕೂಡ ಪ್ರಾಧಾನ್ಯದಿಂದ ಹೇಳಲಿಲ್ಲ ಅನ್ನೋ ಅರ್ಥವನ್ನ ಶ್ರೀಮಯ್ಯ ಕೊಡ್ತಾ ಇದ್ದಾನೆ. ವೀರ ರಾಘವ ಅಂತಾನೆ ಹೇಗೆ ಅರ್ಥ ಪುರುಷಾರ್ಥಯುತ ಸಕಾಲದಲ್ಲಿ ಅನುಶಂಸಿತ ಭಾರತೀಯ ಪ್ರಸ ವಾಸುದೇವ ಅನವರ್ಣಿತ ಧರ್ಮಾರ್ಥ ಕಾಮ ಮೋಕ್ಷ ಅದನ್ನು ಕೊಡ್ತಕ್ಕಂತ ವಿಚಾರವನ್ನ ಭಾರತೀಯರು ಹೇಳದಂಗೆ ಭಗವಂತನ ಮಹಿಮಾನಿ ಹೇಳಲಿಲ್ಲ ಅನ್ನೋ ಅಭಿಪ್ರಾಯ ಬರ್ತದೆ. ಹಾಗೆ ಭಾರತದಲ್ಲಿ ಭಗವಂತನ ಮಹಿಮೆ ಹೇಳುವಲ್ಲೇನು ಭಗವಂತನ ಮಹಿಮೆನೇ ಇಲ್ಲ ಅಂದ್ರೆ ಅಂತ ಭಾರತಕ್ಕೆ ಮಹಾಭಾರತ 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 ನೃತ್ಯತೆ ಅಂತ ಹೇಳ್ತಾರೆ. ಅದಲ್ಲ ಭಾರತವನ್ನು ವರ್ಣನೆ ಮಾಡತಕ್ಕ ಬೇರೆ ಪುರಾಣ ವಾಕ್ಯಗಳಿಗೆ ವಿರೋಧ ಬಂದ್ಬಿಡ್ತಾರೆ ಅರ್ಥ ಮಾಡಿ ಬೇರೆ ಕರ್ಕಿ ಹೇಳೋ ಪ್ರಕಾರ ಅರ್ಥವನ್ನು ನಾವು ತಗೊಳ್ಬಾರ್ದು ಹಾಗೆ ಮಾಡಲೇಬಾರ್ದು. ಹಾಗೆ ಮಾಡಿದ್ರೆ ಸಂಯತ್ನದಲ್ಲಿ ವಿರೋಧ ಬರುತ್ತೆ. ಹಾಗೇನ್ ಮಾಡ್ಬೇಕಾದ್ರೆ ಅದು ಆಚಾರ ಅಂತಾರೆ ಆ ತರ ಮಾಡಬಾರ್ದು ಅರ್ಥ. ಧರ್ಮಾದೀನ ಅಲ್ಪ ಕಥನೆಯ ಪೂರ್ತಿ ನಾ ವಾಸುದೇವ ಮಹಿಮಾತಿ ಕಥಿತ ಖ್ಯಾತಿ ಅನ್ಕೊಳ್ತಾರೆ. ಧರ್ಮಾದಿಗಳನ್ನು ಹೇಳಬೇಕು ನಿರ್ಧಾರತ್ತೆ ಯಾವುದೇ ಧರ್ಮಗಳಾಗ್ಲಿ ಆ ಧರ್ಮ ಅರ್ಥವನ್ನ ಒಂದೇ ವರ್ಣನೆ ಮಾಡಿದ್ರೆ ಸಾಕು ನಿರ್ಧಾರತ್ತೆ. ಆದ್ರೆ ಆ ತರ ಭಗವಂತನ ಹೆಂಗೆ ಮುಗಿಯಲ್ಲ ಎಷ್ಟು ಸಲ ವಿಸ್ತಾರ ಮಾಡಿ ವರ್ಣನೆ ಮಾಡಿದ್ರು ಕೂಡ ಅದು ಬೆಳೀತಾ ಹೋಗ್ತಾನೆ ಇರುತ್ತೆ ಹೊರತು ಕೂಡ ಧರ್ಮಗಳನ್ನ ಕರ್ಮಗಳನ್ನ ಹೇಳಿ ಮುಗಿಸ ಹಾಗೆ ಭಗವಂತನ ಮಹಿಮೆಯನ್ನು ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಪುನಃ ಭಗವಂತನ ಮಹಿಮಾವನ್ನು ವರ್ಣನೆ ಮಾಡ್ರಿ ಅದ್ ಈ ರೀತಿ ಅರ್ಥ ಮಾಡಿದ್ರೆ ಆಗ ಮಹಾಭಾರತದ ಮಹತ್ವಕ್ಕೂ ಕುಂದು ಬರಲ್ಲ ಕಾವೇಶದಲ್ಲಿ ನಾಳೆ ಹೇಳುವ ಮಾತಿಗೂ ವಿರೋಧ ಬರಲ್ಲ ಪ್ರಕೃತ ಶ್ಲೋಕಕ್ಕೆ ಸರಿಯಾದ ಅರ್ಥ ಕೊಡುತ್ತೆ. ಹಾಗೆ ಮಾಡಬೇಕು ಹೊರತು ಧರ್ಮಗಳಂತೆ ಭಗವಂತನ ಮಹಿಮೆ ಹೇಳಿಲ್ಲ ಅಂತ ಅರ್ಥ ಮಾಡಬಾರ್ದು. ಅದು ಮುಂದೆ ಅನೇಕ ವಿರೋಧ ಬರುತ್ತೆ. ಇಲ್ಲಿ ಆಚಾರ್ಯ ಧರ್ಮಾಧೀನ ಮಲ್ಪ ಕಥನ ಪೂರ್ತಿನ ವಾಸ ಕಥಿತ ಖ್ಯಾತಿ ತನ್ನ ವಾಕ್ಯದಲ್ಲಿ ಇತರದ ಸಮಗ್ರ ಅರ್ಥವನ್ನು ಬಹು ಸುಂದರವಾಗಿ ಸಂಗ್ರಹ ಮಾಡಿ. ಇನ್ನೊಂದ್ ಕಡೆ ನಮಗೆ ಧರ್ಮ ವಿರೋಧ ಬರುತ್ತೆ. ಹೇಗೆ ಅವಿಗ್ರ ಕಾರ್ಯ ಮಾದಂಡಂ ಯಥಾಗ ಮಗ ಕಾರಿಸು ಯಾವತ್ ಪದಾರ ಶಿಕ್ಷಂ ಸಾಕಾತ್ ವರ್ಷ ಕಥಂ ಯಮ ಅಂತ ಇನ್ನೊಂದು ವಾಕ್ಯ ಇದೆ ಭಾಗವತರ ಬರತಕ್ಕ ಇನ್ನೊಂದು ವಾಕ್ಯ ಇದೆ. ಇನ್ನೇನ್ ಹೇಳ್ತಾ ಇದೆ ಅಂದ್ರೆ ಯಮದೇವರಿಗೆ ಮಾಂಡವರಿಗೆ ಶಾಪ ಕೊಟ್ಟು ಯಮದೇವರಿಗೆ ಮಾಂಡವರಿಗೆ ಶಾಪ ಕೊಟ್ಟಿದ್ರಿಂದ 100 ವರ್ಷ ಯಮದೇವರು ಭೂಮಿಲಿ ಇರುವಂಗ ಆಯ್ತು. 100 ವರ್ಷ ಯಮದೇವರು ಭೂಮಿಲಿಟ್ಟು ರಾಜ್ಯಪಾಲನೆ ಮಾಡುವಂತ ಒಂದು ಪ್ರಸಂಗ ರಾತ್ರಿ ಆಯ್ತು ಅಂತ ಹೇಳಕ್ಕೆ ಈ ವಾಕ್ಯ ಅಲ್ಲಿ ಇಲ್ಲಿ ವಸ್ತುತಕ್ಕೆ ಪಾಂಡವರು ಅವರು ಉತ್ಪದೀರ ತಮ್ಮ ವಸಿಷ್ಠರ ಸಾಮ್ಯ ಬರಬೇಕು ಅಂತ ತಪಸ್ ಮಾಡಿದ್ರು. ಅದು ಅವರಿಗೆ ಅಯೋಗ್ಯವಾದದ್ದಾದ್ರಿಂದ ಯಮದೇವರು ಅಲ್ಲಿ ಪಾಂಡವರಿಂದ ಶಾಪ ತಗೊಳ್ಳುವಂತ ಪ್ರಸಂಗ ಹುಟ್ಟು ಅಲ್ಲಿ ವ್ಯವಸ್ಥೆ ಅಂದ್ರೆ ಯಮದೇವರಿಗೆ ಯಾವ ರೀತಿ ವ್ಯವಸ್ಥೆ ಅಂದ್ರೆ ಒಂದ್ಸಲಿ ಒಂದು ರಾಜ್ಯದಲ್ಲಿ ಪಾಂಡವರಿದ್ದಾಗ ಕಳ್ಳರು ಓಡಬಂದ್ರು ಅದನ್ನು ನೋಡ್ಕೊಂಡು ರಾಜ ಒಬ್ಬರು ಕಳ್ಳರು ಹಿಡಿಯಕ್ಕೋಸ್ಕರ ಬಂದ್ರು. ಜೊತೆಗೆ ಮಾಂಡವರು ಇದ್ರಿಂದ ಮಾಂಡವರು ಕಳ್ಳರು ಅಂತ ತಿಳ್ಕೊಂಡು ಅವ್ರನ್ನ ಹೇಳ್ಕೊಂಡು ಹೋದ್ರು ರಾಜನ ಆಜ್ಞಾ ಪ್ರಕಾರ ಶೀಲಕ್ಕೆ ಹಾಕಿದ್ರು. ಪಾಂಡವರಿಂದ ನಾನೇನು ಅಪರಾಧ ಮಾಡಿಲ್ಲ ಅನ್ಯಾಕೆ ಶೀಲದ ಶಿಕ್ಷೆ ಬಂತು ಅಂತ ವಿಚಾರ ಮಾಡಿ ನೇರವಾಗಿ ಯಮನಕ್ಕೆ ಹೋದ್ರು. ಯಮ ನಾನೇನು ಅಪರಾಧ ಮಾಡಿ ಅನ್ಯಾ ಶೀಲ ಸಾಧ್ಯ ಸಂದರ್ಭ ಬಂತು. ಯಮದೇವರು ಏನ್ ಮಾಡಿದ್ರು ನೀವು ವಸಿಸಲು ಸಾಮ್ಯ ಬೇಕು ಅಂತ ಅಧ್ಯಕ್ಷರು ಸಜೆಸ್ಟ್ ಮಾಡ್ತಾ ಇದೆಯಾ ಆದ್ರೆ ನಿಮ್ಗೆ ಅಯೋಗ್ಯ ಹಾಗ ಮಾಡಬಾರ್ದು ಅಂತ ಹೇಳಿಲ್ಲ. ಪಾಂಡವರ ತಪಸ್ಸನ್ನ ಕಡಿಮೆ ಮಾಡಬೇಕನ್ನೋ ದೃಷ್ಟಿಯಿಂದ ಈ ಕನ್ನಡದ ಆಯ್ತ ಒಂದು ನೆಲಕ್ಕೆ ಕೊಲೆಯನ್ನು ಚಿಕ್ಕಿಸಿ ಅದಕ್ಕೋಸ್ಕರ ನಿಮ್ಗೆ ಶಿವಪ್ರಾಪ್ತಿ ಆಯ್ತು ಅಂತ ಹೇಳಿ ಪಾಂಡವರ ಕೆಟ್ಟಬೇಕು ಎಲ್ಲಿಂದಲ್ಲಿ ಸಂಬಂಧ ಅಂತೇಳಿ ನಿಮ್ಗೆ ಶಿವಪೂರ್ಣ ಆಗುವಂತ ಸಾಧಿಸ್ತದೆ. ಆ ಪಾಂಡವರ ಶಾಪದಿಂದಲೇ ಜಮ ಅಧಿಕವಾಗಿ ಅವತಾರ ಮಾಡಿದ. ಒಂದು ಭಾಗ, ಇನ್ನೊಂದು ವಿದುರನಾಗಿ ಅವತಾರ ಮಾಡಿದ. ಜನ ವಿದುರನಾಗಿ 100 ವರ್ಷ ಭೂಮಿಯಲ್ಲಿದ್ದಾಗ ನರಕದಲ್ಲಿ ಆ ನರಕ ಪಾಲನೆಯನ್ನು ಯಾರು ಮಾಡ್ತಾ ಇದ್ರು? ಇದು ಪ್ರಶ್ನೆ. ಜನ ವಿದುರನ ಬಂದಿಟ್ಟ ಅಂದ್ರೆ ನರಕ ಪಾಲನೆ ಮಾಡೋರು ಯಾರು? ಅದು ಯಾರಿದ್ದಾರೆ? ಈಗ ನಾವು ಯಾರು ತಿಳ್ಕೊಳ್ಬೇಕು? ಇದಕ್ಕೆ ಪರಿಚಯ ಅಂತಾರೆ, ಅದೊಂದು ಶಬ್ದ ಇದೆ, ಅಭಿವೃದ್ಧ ಆರ್ಗಮಾದಂಡಂ ವ್ಯಥಾದಂ ಅಧಕಾರಿಷು ಪ್ರಭಾವ ಸುದೃತ್ವಂ ವ್ಯಾಪಾರ ವರ್ಷ ಶತಂ ಯಮ ಅಂತ. ಇಲ್ಲಿ ಯಮ ಭೂಮಿಯಲ್ಲಿ ಅವತಾರ ಮಾಡಿದಾಗ ಸೂರ್ಯ ನರಕವನ್ನು ಪಾಲನಾ ಮಾಡ್ತಾ ಇದ್ದ, ಆರ್ಯಮ ಅನ್ನೋ ಸೂರ್ಯ ನರಕವನ್ನು ಪಾಲನೆ ಮಾಡ್ತಾ ಇದ್ದ ಅಂತ ಈ ಶ್ಲೋಕದ ತಾತ್ಪರ್ಯ. ಅಲ್ಲಿ ಆಚರಿಸ್ತಾರೆ, ಕಥೇವಾನಾಂ ದೇವೀನಾಂ ಕಾಮಸ್ಯೇನ ಜನಿರ್ಮುನಿ ಅಂಶಾಂಶೇನೆ ಸರ್ವೇಸು ಅಜಾನಜಾದಯ. ಅಲ್ಲ, ಅಜಾನದ ದೇವತೆಗಳಿಗಿಂತಲೂ ಉತ್ತಮರಾದಂತ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡೋಕ್ಕಾಗುತ್ತೆ. ಪೂರ್ಣವಾದ ಅವತಾರ ಮಾಡಲ್ಲ, ಬ್ರಹ್ಮಾಂಡದ ಒಳಗಿರ್ತಕ್ಕ 3 ರೂಪದ ವರ್ಕಾಂಶದಿಂದ ಮಾತ್ರ ಅವತಾರ ಮಾಡ್ತಾರೆ. ಇನ್ನೊಂದು ಅಂಶ ಅಲ್ಲೇ ಇರುತ್ತೆ. ಅಲ್ಲದೆ ಯಮದೇವರು ಒಂದು ಅಂಶದಿಂದ ಬಿದುರ್ನಾಗಿ ಅವತಾರ ಮಾಡಿದಾಗ ಇನ್ನೊಂದು ಅಂಶ 3 ರೂಪದಲ್ಲಿ ಇಷ್ಟ ಆಗುತ್ತ, ಆ 3 ರೂಪದಿಂದ ನರಕ ಪಾಲನೆ ಮಾಡಬಹುದಾಗುತ್ತಲ್ಲ. ಆಗಿರೋ ಕಾಲಕ್ಕೆ ಯಮದೇವರು ನರಕ ಪಾಲನೆ ಇನ್ನೊಂದು ಅಂಶದಿಂದ ಮಾಡ್ತಿರೋ ಕಾಲಕ್ಕೆ ಆರ್ಯಮ ಅಂದ್ರೆ ಸೂರ್ಯ, ಆರ್ಯಮ ಅನ್ನೋ ಸೂರ್ಯ ನರಕ ಪಾಲನೆ ಮಾಡ್ತಾ ಇದ್ದ ಅಂತ ಹೇಳೋ ಅವಶ್ಯಕತೆ ಏನು ಭಾಗವತಕ್ಕೆ? ಒಬ್ಬ ಇರೋ ಕಾಲಕ್ಕೆ ಅವನು ಇಲ್ಲ ಅಂತ ಹೇಳಿ ಇನ್ನೊಂದನ್ನು ತಂದಿದ ಅಂತ ಪ್ರಸಂಗ ಏನು? ಇದು ಶಾಸ್ತ್ರಕ್ಕೆ ವಿರೋಧ. ಆದ್ರೆ ಈ ಶಾಸ್ತ್ರದ ಸೂಕ್ಷ್ಮತೆ ಬೇರೆ ಯಾರಿಗೂ ಸ್ಮರಣೆ ಆಗಲಿಲ್ಲ. ಅವರೆಲ್ಲ ಗದ್ಲಾದದ್ಲ ಅರ್ಥ ಮಾಡ್ತಾರೆ, ಗದ್ಲಾದದ್ಲ ಅರ್ಥ ಮಾಡಿ ಅಲ್ಲಿ ಅವರ ಅರ್ಥವನ್ನ ಯೋಜನೆ ಮಾಡ್ಲಿಕ್ಕೋಸ್ಕರ ಬಹಳ ಪ್ರಯತ್ನಪಟ್ಟು ಅಲ್ಲಂತಾರೆ. ಆರ್ಯಮ ಅಂದ್ರೆ ಯಾರು? ಆರ್ಯಮ ಶಬ್ದಕ್ಕೆ ಯಾರು ತಗೊಳ್ಬೇಕು? ಅಲ್ಲಿ ಶ್ರೀದೇವಿ ಅವರಿದ್ದಾನೆ. ಆರ್ಯಮ ಸೂರ್ಯ ಅರ್ಥ ಅಂತ ಬರೀತಾರೆ. ಇನ್ನು ವೇದರಾಗವನು ಅಷ್ಟೇ, ಆರ್ಯಮ ಅರ್ಥೋ ಹೀಗೆ ಬರೀತಾರೆ. ಆರ್ಯಮೋ ನಾಮಕ ಆರ್ಯಮ ನಾಮ ತನ್ನಾಮಕ ಅರ್ಥ ಜನಾಧಿಕಾರ ಅಧಿಕಾರಂತ ಆರ್ಯಮೇವ ಆಚರಿಸಿದಾಗ ಅಂತ ವೀರರಾಘವನ ವ್ಯಾಖ್ಯಾನ. ತನ್ನ ಅಧಿಕಾರವನ್ನ ಯಮನ ಅಧಿಕಾರ ನೋಡಿದ್ರೆ ಕೂಡ ಆರ್ಯಮ ಮಾಡ್ತಾ ಇದ್ದಾನೆ ಅನ್ನೋದು ವೀರರಾಘವನ ಅಭಿಪ್ರಾಯ. ಶ್ರೀಧರೇನು ಅದೇ ಅಭಿಪ್ರಾಯವನ್ನ ಕೊಟ್ಟ. ಆದ್ರೆ ಆರ್ಯಮ ಅಂತಂದ್ರೆ ಸೂರ್ಯ ಅಂತ ಅರ್ಥ ಬರೋದು, ಬೇಗ ಅರ್ಥವನ್ನು ಅವ್ರ್ಯಾರು ಕೊಡ್ಲಿಕ್ಕೆ ಆಗಲಿಲ್ಲ. ಆರ್ಯಮ ನಾಮ ಅರ್ಥ ಅಂತ ಬರದ ಇನ್ನೊಬ್ಬ ವ್ಯಾಖ್ಯಾನಕಾರ. ಆದ್ರೆ ಯಮನೆ ಇರೋ ಕಾಲಕ್ಕೆ ಆರ್ಯಮ ಅನ್ನೋ ಹೆಸರುವಂತ ಸೂರ್ಯ ಒಂದು ನರಕ ಪಾಲನೆ ಮಾಡ್ತಾ ಅಂದ್ರೆ ಏನರ್ಥ? ಇನ್ನು ವಿರೋಧ ಆಗಲ್ವ ಅಂತಂದ್ರೆ ಆಚಾರ್ಯ ಒಂದೇ ಮಾತು ಕೊಟ್ಟು ಸಮಗ್ರ ವಿರೋಧವನ್ನು ಪರಿಹಾರ ಮಾಡಿ ಆರ್ಯಮ ಶಬ್ದಕ್ಕೆ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯೋ ಆರ್ಯಮ ದಂಡ ಒಬ್ಬರಿಗೆ ವರ್ಷ ಸಿದ್ಧಾದಷ್ಟು ದೃಷ್ಟಿಂದಾರ ಯಹ ಆಸ್ತಃ ಯಾವನೋ ಅವನೇ ಅನ್ನೋ ಎರಡೇ ಪದವನ್ನು ಉಪಯೋಗಿಸಿ ಆಚಾರ್ಯರು ಉತ್ತರಬೇಕು. ಯಾವನು ಆರ್ಯಮ ಅಂತ ಹೆಸರು ಯಮಧರ್ಮ ನರಕದಲ್ಲಿ ಶಿಕ್ಷೆ ಕೊಡ್ತಾ ಇದ್ನೋ ಅವನೇ ಆರ್ಯಮ ಶಬ್ದವಾಸನಾದ ಯಮನೂ ಕೂಡ 100 ವರ್ಷ ಶೂದ್ರನಾಗಿದ್ದ ಅಂತ ಅರ್ಥ. ಅಂದ್ರೆ ಆರ್ಯಮ ಅನ್ನೋ ಶಬ್ದಕ್ಕೆ ಸೂರ್ಯ ಅಂತಲೂ ಅರ್ಥ ಇದೆ, ಸೂರ್ಯ ಪುತ್ರ ಯಮ ಧರ್ಮ ಅಂತಲೂ ಅರ್ಥ ಇದೆ. ಇವರು ಏನ್ ಮಾಡಿದ್ರು? ಆರ್ಯಮ ಅನ್ನೋ ಶಬ್ದಕ್ಕೆ ಸೂರ್ಯನ ಅರ್ಥ ತಗೊಂಡ್ಬಿಟ್ರು, ಸೂರ್ಯನ ಅರ್ಥದಲ್ಲಿ ಅರ್ಥ ಮಾಡಿದ್ರು. ಆದ್ರೆ ಆರ್ಯಮ ಅನ್ನೋ ಶಬ್ದಕ್ಕೆ ಯಮ ಅಂತಲೂ ಅರ್ಥ ಇದೆ ಅಂತ ಹೇಳಿ ಅವ್ರು ಯಾರಿಗೂ ಆಗಲೇ ಇಲ್ಲ. ಸಂಸ್ಕೃತ ಓದ್ಬೋದು, ಎಣ್ಣೆ ಎಣ್ಣೆಸ್ಟಿ ಓದ್ಬೋದು, ಸಂಸ್ಕೃತ ಎಣ್ಣೆ ಓದ್ಬೋದು, ಸಂಸ್ಕೃತ ಮಾಡ್ಕೋಬಹುದು, ಸಂಸ್ಕೃತ ಕಾಯ್ದೆ ಲೆಕ್ಚರ್ ಆಗ್ಬೋದು, ಕಾವ್ಯವನ್ನ ಓದ್ಬೋದು, ಸಂಸ್ಕೃತ ನಿರಂತರವಾಗಿ ಮಾತಾಡ್ಬೋದು. ಆದ್ರೆ ಶಾಸ್ತ್ರದ ರಸ ತುಂಬಾ ತಿಳಿಯಲ್ಲ. ಸಂಸ್ಕೃತ ಒಂದು ಭಾಗ ಆದ್ರೆ ಶಾಸ್ತ್ರ ಅಧ್ಯಯನ ಒಂದು ಭಾಗ, ಅದಾದ್ರೂ ಕೂಡ ಶಾಸ್ತ್ರದ ರಹಸ್ಯಗಳು ತಿಳಿಯಲ್ಲ. ಪರಂಪರ ವಿದ್ಯೆಯಿಂದ ಮಾತ್ರ ಶಾಸ್ತ್ರದ ರಹಸ್ಯ ತಿಳಿಯುತ್ತೆ ಹೊರತುನು ಸುಮ್ಮನೆ ಮಕ್ಕಿ ಕಾಮಕ್ಕಿ ಗ್ರಂಥ ಪುರಸ್ಕರವಾಗಿ ಓದಿದ್ರೆ, ಸರ್ಟಿಫಿಕೇಟ್ಗೋಸ್ಕರ ಓದಿದ್ರೆ, ರ್ಯಾಂಕ್ ಬರ್ಲಿಕ್ಕೆ ಓದಿದ್ರೆ ಅದು ವಿಜ್ಞಾನಕ್ಕೋಸ್ಕರ ವೃತ್ತಿ ಜ್ಞಾನ ಅಷ್ಟೇನೆ, ಗ್ರಂಥಸ್ಥ ಜ್ಞಾನ ಅಷ್ಟೇ. ಅದು ಅದು ಭಗವದ್ಪ್ರೀತಿ ಕಾರಣ ಆಗಲ್ಲ. ಯಾವಾಗ ಶಾಸ್ತ್ರಗಳ ವಿರೋಧವನ್ನ ಪರಿಹಾರ ಮಾಡತಕ್ಕ ಸಾಮರ್ಥ್ಯ ಇರುತ್ತೋ ಅದು ಭಗವದನದ್ರ ಕಾರಣ ಆಗುತ್ತೆ. ಅದಕ್ಕೆ ಸಾಂಗತ್ಯ ಉಪನಿಷತ್ ಶಾಸ್ತ್ರದಲ್ಲಿ ಆಚಾರ ಅಂತಾರೆ. ಸರ್ವ ವೇದೋತ್ಯಾಸ ಪುರಾಣ ಶಾಸ್ತ್ರವನ್ನ ತಿಳ್ಕೊಂಡು ಓದಿದ್ರು ಕೂಡ ಅವಿದ್ವಾನ್ ಉಚ್ಚತೆ ಕುಮಾನ್, ಅವನು ಪಂಡಿತರಲ್ಲ ಅಂತ. ಯಾಕೆಂದ್ರೆ ಎಲ್ಲಿ ತನಕ ಅವನಿಗೆ ಶಾಸ್ತ್ರದಲ್ಲಿ ಬರತಕ್ಕ ವಿರೋಧವನ್ನ ಪರಿಹಾರ ಮಾಡತಕ್ಕ ಸಾಮರ್ಥ್ಯ ಇರಲ್ವೋ ಅಲ್ಲೇ ತನಕ ಅವನು ಅವಿದ್ವಾನ್, ಪಂಡಿತನಲ್ಲ ಅಂತಾನೆ ಅರ್ಥ ಅಪ್ಪ ಅಂತ ಆಚಾರ ಅಂತಾರೆ. ಮಾತನ್ನ ಸೂಕ್ಷ್ಮ ಶಾಸ್ತ್ರಗಳ ಸೂಕ್ಷ್ಮ ಧರ್ಮ ಸೂಕ್ಷ್ಮ ಕರ್ಮಗಳು ಇವೆಲ್ಲ ಪರಸ್ಪರ ಸಮನ್ವಯ ವಿರೋಧ ಪರಿಹಾರ ಮಾಡಬೇಕಾದ್ರೆ ಅದಕ್ಕೆ ಪರಂಪರಾ ವಿದ್ಯೆ ಪ್ರಾಪ್ತಿ ಇರಬೇಕು, ಅದರ ಬಲ ಇರಬೇಕು. ಇಲ್ಲ ಅಂದ್ರೆ ಬರೀ ಶಬ್ದ ಶಬ್ದಾರ್ಥ ಮಾಡ್ತೀನಿ, ಶಬ್ದಗಳಿಂದ ಶಬ್ದಾರ್ಥ ತಿಳ್ಕೊಳ್ತೀನಿ ಅಂದ್ರೆ ಇದ್ರ ಹಣೆವಾರ ಆರ್ಯಮಾನ ಶಬ್ದಕ್ಕೆ ಶ್ರೀಹರಿ ಆಗಲಿ, ಯೋಗಾಗವ ಆಗಲಿ, ರಾಧಾಕೃಷ್ಣ ಆಗಲಿ, ಭೂಪದೇವ ಆಗಲಿ, ಯಾರು ಕೂಡ ಯಮಾಂತ ಅರ್ಥ ಮಾಡಿಲ್ಲ, ಬರಲೇ ಇಲ್ಲ. ಅವರೆಲ್ಲ ಸೂರ್ಯ ಸೂರ್ಯ ಅಂತ ಅರ್ಥ ಮಾಡಿದ್ರು. ಆಚಾರ ಮಾತ್ರ ಕೊಟ್ಟರು ಆರ್ಯಮ ಅಂದ್ರೆ ಸೂರ್ಯ ಅಂತ ಇದೇ ಯಮ ಅಂತ ಪ್ರಕೃತಿ ಯಮನನ್ನೇ ತಗೋಬೇಕು ಅಂದ್ರೆ ಮಾಂಡವ್ಯರ ಶಾಪದಿಂದ ಒಂದು ಅಂಶದಿಂದ ಯಮ ಭೂಲೋಕದಲ್ಲಿ ವಿಧರಣಾಗುತ್ತಿದ್ರು ಕೂಡ ಅವತಾರ ಮಾಡಿದ್ರು ಇನ್ನೊಂದು ಅಂಶದಿಂದ ಯಮದೇವರೇ ನರಕ ಪಾಲನೆಯನ್ನು ಮಾಡ್ತಾ ಇದ್ದ ಆದ್ರಿಂದ ಅತ ತತ್ರ ಸಂಖ್ಯಾತೋ ನ ವಿರೋಧ ಆದ್ರಿಂದ ವೃತ್ತ ವಿರೋಧಗಳು ಸರ್ವತಾ ಬರೋದಿಲ್ಲ. ಇದು ಆಚಾರ ಪರತಕ್ಕ ತಾತ್ಪರ್ಯದಲ್ಲಿ ಇದು ಸಮಂಜಸವಾದಂತ ಸುಪ್ತಿಷ್ಟವಾದಂತ ಉತ್ತರ. ಇನ್ನೂ ಒಂದು ಕಡೆಗೆ ತತ್ರ ಸತ್ಯದ ತತ್ರೈತೆ ಹರಿ ಪ್ರತ್ಯುಕ್ತ ಕಾರಣ ಸ್ವಯಂ ದೇಶ ದಿಕಂ ಪಶ್ಚಾತ್ ಗವಿಷ್ಠು ರಾಮ್ ಗತಸ್ತದ. ಇದು ಆಚಾರ ಕೊಡ್ತಕ್ಕಂತ ಈ ಭಾಗವತ ಶ್ಲೋಕದಲ್ಲಿ ಹೊರಟಂತ ಅರ್ಥ ಆಯ್ತು. ಅಂದ್ರೇನು, ಅಲ್ಲಲ್ಲಿ ಇರ್ತಕ್ಕ ಜನಗಳಿಂದ ಪೂಜಿಸಲ್ಪಡ್ತಕ್ಕ ಪರಮಾತ್ಮ ಸಾಯಂಕಾಲದಲ್ಲಿ ಪಶ್ಚಿಮ ದಿಕ್ಕನ್ನು ಹೊಂದಿದ ಸೂರ್ಯಾಸ್ತಮನ ಆಯ್ತು ಅಂತ ತಾತ್ಪರ್ಯ. ಇಲ್ಲಿ ಸಂದಿಗ್ಧ ಆಗಿರೋ ಸ್ಥಿತಿ ಏನು ಅಂದ್ರೆ ಸಾಯಂ ಬೇಗೆ ದಿಕಂ ಪಶ್ಚ ಗವಿಷ್ಠ. ಗವಿಷ್ಠ ಅನ್ನೋ ಶಬ್ದ ಇಲ್ಲಿ ಅಭಿವ್ಯಕ್ತಿ ಮಾಡ್ತಾ ಇದೆ, ಸರಿಯಾದ ಅರ್ಥವನ್ನು ಕೊಡ್ತಾ ಇಲ್ಲ. ಬೇರೆಯವರು ಗವಿಷ್ಠ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ಲಿಕ್ಕೆ ಬರಲಿಲ್ಲ. ಶ್ರೀಧರಿಯ ಗವಿಷ್ಠ ಅಂತಂದ್ರೆ ಭೂಮ ಉಚಿತ ಅಂತ ಅರ್ಥ ಮಾಡ್ದ. ಕಾಮ್ ಅಂದ್ರೆ ನೀವು ಚಿಕ್ಕಮುಖಾದ ಅಮೃತ ದ್ರವ ಸಂಯುತಂ ಇವತ್ತ ಭಾಗವತಂ ರಸಮಾಲಯ ಮೂರ ಹೋ ರಸಿಕಾ ಭುವಿ ಭಾವುಕ ಅಂತ ಇವತ್ತ. ಇಲ್ಲಿ ವೇದಗಳೆಂದೋ ವೃಕ್ಷಗಳಿಂದ ಗಣಿತವಾದಂತಹ ಶುಕಾಚಾರ್ಯದ ಸಂಸ್ಕೃತವಾದಂತಹ ಭಾಗವತ ಎಂಬೋ ರಸದಿಂದ ತುಂಬಲ್ಪಟ್ಟಂತಹ ಭಾಗವತ ಎಂಬ ಫಲವನ್ನ ಭೂಮಿಯಲ್ಲಿರ್ತಕ್ಕ ರಸಿಕಾ ಭಾವುಕ ರಸಿಕರಾದಂತವರೇ ಭಾವುಕ ಅಂದ್ರೆ ರಸಿಕಾ ಗ್ರೇಸರರೇ ಇವತ್ತ ಪಾನ ಮಾಡಿ ಅಂತ ಅರ್ಥ. ಇಲ್ಲಿ ರಸಿಕಾ ಭಾವುಕ ಅನ್ನೋದಲ್ಲಿ ಭಾವುಕ ಅಂದ್ರೆ ರಸಿಕಾ ಗ್ರೇಸರ್ ರಸಿಕ ಶ್ರೇಷ್ಠರು, ರಸಿಕ ಅಂದ್ರೆ ಸಾಮಾನ್ಯ ರಸಿಕರು ಅಂದ್ರೆ ರಸವನ್ನ ಆಸ್ವಾದನ ಮಾಡತಕ್ಕವರು. ರಸವನ್ನ ಆಸ್ವಾದನ ಸಾಮಾನ್ಯ ರೀತಿಯಲ್ಲಿ ಮಾಡುವವರು ಒಂದು ಜಾತಿ ಒಂದ್ ಕೆಳರು, ವಿಶೇಷ ರೀತಿಯಲ್ಲಿ ಮಾಡ್ತಕ್ಕ ಒಂದ್ ಕೆಳರು. ಅಲ್ಲಿ ಎರಡಾಯ್ತು, ಎರಡು ಒಂದೇ ಅರ್ಥವನ್ನು ಬೋಧನೆ ಮಾಡ್ಲಿಕ್ಕೆ ಹೊರಡುತ್ತಲ್ಲ ಅಂದ್ರೆ ಭಾವುಕ ಅನ್ನೋದು ರಸಿಕಾರ್ಥವನ್ನೇ ಪುನಃ ಹೇಳ್ತಾ ಇದೆಯಾ ಅಥವಾ ರಸಿಕ ಶಬ್ದಕ್ಕೆ ಭಾವುಕ ವಿಶೇಷಣನ ವಿಶೇಷನ ಹೇಗೆ ತಗೋಬೇಕಿದನ್ನ? ಭಾವುಕ ಶಬ್ದ ಕುಡಿದವರೆಲ್ಲ ರಸಿಕ ಅಂತಾನೆ ಅರ್ಥ ಮಾಡಿದ್ರು, ಆದ್ರೆ ನಮಗೆ ಭಾವುಕ ಶಬ್ದಕ್ಕೆ ಅರ್ಥ ಆಗಲಿಲ್ಲ. ಸಾಮಾನ್ಯ ಲೋಕದಲ್ಲಿ ಭಾವುಕ ಅಂದ್ರೆ ತುಂಬಾ ಒಳ್ಳೆಯವರಿಗೆ ಯಾರ ತಂಟೆಗೆ ಹೋಗದೆ ಸಂಪಾದಿತಾ ಇರೋರಿಗೆ ಭಾವುಕ ಅಂತ ಕರೀತಾರೆ, ತುಂಬಾ ಒಳ್ಳೆ ಭಾವುಕರಪ್ಪ ಅಂತ ಬಹಳ ಒಳ್ಳೆಯವರು ಅರ್ಥ. ಪ್ರಕೃತ ಅರ್ಥವನ್ನು ಹೇಳಲಿಕ್ಕೆ ಭಾಗವತ ಹೊರತಿಲ್ಲ ಅಲ್ಲಿ, ಹಾಗೆ ಅರ್ಥ ತಗೋಬಾರ್ದು. ರಸಿಕಾ ಭೂಮಿ ಭಾವುಕ ಅಂಬೋಲಿ ಭಾವುಕ ಶಬ್ದಕ್ಕೆ ಅರ್ಥ ಆಚಾರ ಕೊಡ್ತಾರೆ. ಉದಾಹರಣೆಗೆ ಉಪನಿಷತ್ ಭಾಷೆಯಲ್ಲಿ ಭಾವುಕ ಶಬ್ದಕ್ಕೆ ಆಚಾರ ಅಂತಾರೆ, ಭಾವೋ ಭಕ್ತಿ ಸಮುಚಿತ ತತ್ವಾನ್ ಭಾವುಕ ಮುಖ್ಯತೆ. ಅಂದ್ರೆ ಭಾವ ಅಂತಂದ್ರೆ ವಿಷ್ಣುವಿನಲ್ಲಿ ಭಕ್ತಿಗೆ ವಿಷ್ಣುವನ ವಿಷ್ಣು ಭಕ್ತಿಗೆ ಭಾವ ಅಂತ ಹೆಸರು.
ವಿಷ್ಣು ಭಕ್ತಿ ಉಳ್ಳವನಿಗೆ ಭಾವುಕ ಅಂತೆ. ಅಂದ್ರೆ ಯಾರು ವಿಷ್ಣು ಭಕ್ತರೋ ಅವರೆಲ್ಲ ಭಾವುಕರೇ. ಆದ್ರಿಂದ ಭಾವುಕ ರಸಿಕ ಬಿಲಿ ಹಿಮತ ಅಂದ್ರೆ ಹೇ ರಸಿಕರಾದಂತ ವಿಷ್ಣು ಭಕ್ತರೇ ಅಥವಾ ವಿಷ್ಣು ಭಕ್ತರಾದಂತ ರಸಿಕರೇ ಪರಮಾತ್ಮನ ರಸವನ್ನ ಪಾನ ಮಾಡುವಲ್ಲಿ ಅಗ್ರೇಸರಾದಂತವರೇ ಇವೆಲ್ಲ ಭಾಗವತ ರಸವನ್ನ ಪಾನ ಮಾಡ್ರಿ ಅಂತ ಹೇಳ್ತಾ ಇದ್ರು. ಅಂದ್ಮೇಲೆ ಭಾಗವತ ರಸ ಪಾನ ಮಾಡಲಿಕ್ಕೆ ವಿಷ್ಣು ಭಕ್ತರೇ ಅಧಿಕಾರಿಗಳು, ವಿಷ್ಣು ಭಕ್ತರ ಅಲ್ಲದೇ ಇದ್ದವರು ಅನಧಿಕಾರಿಗಳು. ಆ ವಿಶಿಷ್ಟಾರ್ಥ ಹೇಳುತ್ತೆ ರಸಿಕಾ ಭುವಿ ಭಾವುಕ ಅಂತ. ಅಂದ್ರೆ ಭಾವುಕ ಶಬ್ದಕ್ಕೆ ನಾವು ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಸಾಕಷ್ಟು ಆಚಾರ್ಯರು ಭಾಗವತಗಳಲ್ಲಿ ಬಂದಂತ ಅನೇಕ ಶಬ್ದಗಳಿಗೆ ಪ್ರಮಾಣ ಪುರಸ್ಸರವಾಗಿ ವಿಶಿಷ್ಟಾರ್ಥವನ್ನು ಕೊಟ್ಟು ನಮಗೆ ನಾವು ಭಾಗವತ ಯಾವ ರೀತಿ ಸ್ನಾನ ಮಾಡ್ಕೊಳ್ಬೇಕು, ಯಥಾರ್ಥ ನಮ್ಗೆ ಹೇಗಾಗತ್ತೆ ಅನ್ನೋದನ್ನ ಬಹು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇದು ನಮಗೆ ಆಚಾರ ಮಾಡತಕ್ಕ ವಿಶಿಷ್ಟವಾದಂತ ಪರಮಾನುಗ್ರಹ. ಇದು ನಾವು ಭಾಗವತದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ನೋಡ್ಬೋದು. ಪ್ರತಿ ಶ್ಲೋಕದಲ್ಲಿ ಪ್ರತಿ ಪದಗಳನ್ನು ಕೂಡ ಆಚಾರ ಹೇಗೆ ನಮ್ಗೆ ಅನುಗ್ರಹ ಮಾಡ್ತೇವೆ ಅಂತ ನಾವು ತಿಳ್ಕೊಬೇಕು. ತಾತ್ಪರ್ಯ ನಮಗೆ ಆಚಾರ್ಯರ ಭಾಗವತಾದಿ ತಾತ್ಪರ್ಯಗಳ ಸಹಾಯ ಇಲ್ಲ ಅಂತಂದ್ರೆ ನಮಗೆ ಯಾವ ಗ್ರಂಥವೂ ಕೂಡ ನಮಗೆ ಕೆಲಸನೂ ಅರ್ಥ ಆಗೋದಿಲ್ಲ. ವಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ಕ್ರಿಯಂತೆ ಶಾಸ್ತ್ರ ಕರ್ಮಾಣಿ ಇಷ್ಟ ಏವಾತ್ಮ ಈಶ್ವರೇ. ಇದೊಂದು ಭಾಗವತ ಶ್ಲೋಕ. ಇಲ್ಲಿ ಆತ್ಮನೇ ಈಶ್ವರೇನ ಎರಡು ಶಬ್ದಗಳಿಗೆ ಬೇರೆಯವರೆಲ್ಲ ಈ ಒಬ್ಬರ ಐಕ್ಯಾರ್ಥ ಹೇಳಬೇಕು. ಆದ್ರೆ ಆಚಾರ ಮಾತ್ರ 23-24 ಗ್ರಂಥಗಳಲ್ಲಿರ್ತಕ್ಕ ಪ್ರಮಾಣವನ್ನೆಲ್ಲ ಒಟ್ಟಿಗೆ ಕೊಟ್ಟು ಅನುಸೂತವಾಗಿ ಕೊಟ್ಟು ಇಲ್ಲಿ ಪ್ರಕೃತ ಜೀವ ಬ್ರಹ್ಮರ ಐಕ್ಯವನ್ನು ಹೇಳ್ತಾ ಇದ್ದ, ಭೇದವನ್ನೇ ಹೇಳ್ತಾ ಇದೆ. ಇದು ಭೇದ ಪರವಾದ ವಾಕ್ಯ ಹೊರತು ಅಭೇದ ಪರವಾದ ವಾಕ್ಯ ಅಲ್ಲ. ಇಲ್ಲಿ ಆತ್ಮನೇ ಈಶ್ವರೇ ಅಂದ್ರೆ ಆತ್ಮನೇ ಹೃದಯದಲ್ಲಿರ್ತಕ್ಕ ಈಶ್ವರೇ ಪರಮಾತ್ಮನ ಕಂಡಾಗ ಮಾತ್ರ, ಋತುವಾಸಿಯಾದಂತ ಬಿಂಬರಲ್ಲಿ ಭಗವಂತನ ಕಂಡಾಗ ಮಾತ್ರ ನಮ್ಮ ಎಲ್ಲ ಸಂಶಯಗಳು ಸರ್ವನಾಶ ಆಗತ್ತೆ ಅನ್ನೋ ಅರ್ಥ ಹೊರಟಿದೆ. ಅರ್ಥನೋ ಹೃದಯದಲ್ಲಿರ್ತಕ್ಕ ಜೀವ ಮತ್ತೆ ಪರಮಾತ್ಮ ಇದು ಐಕ್ಯ ಅನ್ನೋ ಅರ್ಥ ಅಲ್ಲ, ಆಗ ತಗೊಳ್ಬಾರದು ಅಂತೇಳಿ ಅನೇಕ ಪುರಾಣ ಸಂಹಿತ ಸ್ಮೃತಿಗಳ ವಾಕ್ಯವನ್ನು ಪ್ರಮಾಣ ಕೊಟ್ಟು ಇದರ ಅರ್ಥವನ್ನು ಸ್ಪಷ್ಟವಾಗಿ ತೋರಿಸ್ತಾರೆ. ನಮಗೆ ಎಣ್ಣೆ ತನಕ ನಾವು ಆಚಾರ ಧರ್ಮೂಲ ಗ್ರಂಥಗಳ ಸಹಾಯವನ್ನು ಪಡೆಯಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಲಿ, ಭಾಗವತ ತಾತ್ಪರ್ಯ ನಿರ್ಣಯ ಆಗಲಿ, ನಾವು ಎಲ್ಲಿ ತನಕ ಅವಲೋಕನ ಮಾಡಲ್ಲ. ಉಪನಿಷತ್ ಭಾಷೆಗಳಾಗಲಿ, ಸೂತ್ರ ಭಾಷೆಗಳಾಗಲಿ, ಪ್ರಕರಣ ಪ್ರಸ್ಥಾನಗಳಾಗಲಿ, ಇದನ್ನು ನಾವು ವಿಮರ್ಶೆ ಮಾಡಕ್ ಹೋಗಲ್ಲ. ಅಲ್ಲಿ ತನಕ ನಮಗೆ ಯಾವ ಶಾಸ್ತ್ರ ಗ್ರಂಥಗಳ ಪುರಾಣ ವಾಕ್ಯಗಳ ಯಥಾರ್ಥ ಜ್ಞಾನ ಆಗೋದೇ ಇಲ್ಲ. ಅದಕ್ಕಂತ ಆಚಾರ ಗ್ರಂಥ ನಮಗೆ ಒಂದು ರೀತಿ ಪ್ರಾಣ ಇದ್ದಾನೆ. ಸರ್ವೋದ ಗ್ರಂಥಗಳಲ್ಲಿ ಸಕಲ ಶಬ್ದಗಳ ಅರ್ಥವನ್ನ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಆಚಾರ. ಅದಕ್ಕೆ ಅಂತಾರೆ ಆಚಾರ ಮಾಡಿದ ಉಪಕಾರ ನಾವು ಪ್ರತಿಯಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ. ನೀವು ಮಾಡಿದ ಉಪಕಾರ ನಾನೆಂದು ಮರೆ ಲಕ್ಷ್ಮೀ ವಿಲೋಮ ನಿಜದಾಸಾಕರಣಿ ಅಂತಾರೆ ಜಗನ್ನಾಥ. ಅದೇವ ಇಂಥ ಆಚಾರ ಗ್ರಂಥ ನಿರಂತರ ಶ್ರವಣ ಮನನ ಪಠನಾದಿಯನ್ನು ಮಾಡೋದ್ರಿಂದ ಶ್ರವಣ ಮನನ ಕೀರ್ತನೈ ಅಭೀಷ್ಟಂ ಪ್ರತಿಪದತಿ ಇತಿ ಅಮರಾಹ ಪ್ರಕೀರ್ತಯಂತಿ ಅಂತ ಹೇಳ್ತಾರೆ. ದೇವತೆಗಳೇ ಹೇಳ್ತಾರೆ ಸಾಕ್ಷಿ, ನಮ್ಮ ಇಷ್ಟಪಡೋದು ಪ್ರಾಪ್ತಿ ಆಗುತ್ತೆ ಅನ್ನಕ್ಕೆ ಸಾಕ್ಷಿ ದೇವತೆಗಳಿದೆ. ಮತ್ತು ನಮಗೆ ಇಷ್ಟೆಲ್ಲ ಆಚಾರ ಗ್ರಂಥಗಳನ್ನು ಕೊಟ್ಟಿದ್ದಾರೆ, ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಪ್ರಮಾಣಿತ ಗ್ರಂಥಗಳು ಯಾಕೆ ಉಪಲಬ್ಧ ಇಲ್ಲ, ಇವತ್ತು ಪ್ರಕೃತ ಗ್ರಂಥಗಳು ನಮ್ಗೆ ಆ ಪುರಾಣ ಗ್ರಂಥ ಆ ಪ್ರಮಾಣ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಕೈಯಿಂದಾಗೋ ಪ್ರಿಂಟ್ ಪುರಾಣ ಪುಸ್ತಕಗಳನ್ನ ಅನ್ಯರ್ ಮಾಡೋದ್ರಿಂದ ಅಲ್ಲಿ ನಮ್ಮ ಆಚಾರ ಕೊಟ್ಟಂತ ಪ್ರಮಾಣ ಅವ್ರು ಎತ್ತಾಕ್ಬಿಡ್ತಾರೆ. ಅವರಿಗೆ ಯಾವ್ದು ಅನುಕೂಲವಾಗಿರುತ್ತೋ ಆ ವಾಕ್ಯ ಉಳಿಸ್ತಾರೆ. ಯಾವ್ದವರಿಗೆ ಅನಾನುಕೂಲವಾಗಿ ವಿರೋಧವಾಗಿ ಸಿದ್ಧಾಂತ ಹಾನಿಗೆ ಕಾರಣವಾಗತ್ತೋ ಅಂತ ಪ್ರಮಾಣ ವಾಕ್ಯನ ತೆಗೆದಾಕಿ ಪ್ರಿಂಟ್ ಮಾಡ್ಬಿಡ್ತಾರೆ. ಈಗ ಆ ರೀತಿ ಪ್ರಿಂಟ್ ಆಗಿರೋ ಪುಸ್ತಕಗಳೇ ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಈಗಿನ ಜನರೇಷನ್ ಗೆ ಎಷ್ಟೋ ಪ್ರಮಾಣಗಳು ಶಿಕ್ಷಣ ಇಲ್ಲ, ಮುಂದಿನ ಜನರೇಷನ್ ಗಂತೂ ಪ್ರಮಾಣವೇ ಇಲ್ಲ. ಅದು ಮುಂದಿನ ಜನರೇಷನ್ ಗೆ ಯಾವ್ದು ಸರಿ ಯಾವ ತಪ್ಪು ಜ್ಞಾನವೇ ಇರಲ್ಲ. ಯಾವ್ದು ಬಿಟ್ಟೋಗಿದೆ ಪ್ರಮಾಣಗಳು, ಯಾವ್ದು ಬಿಟ್ಟೋಗಿಲ್ಲ ಅಂತ ಗೊತ್ತಾಗುತ್ತಾನೆ, ಅದೇ ಗೊತ್ತಾಗಲ್ಲ ಅವರಿಗೆ. ಬೇಸಿಕ್ ಕಾನ್ಸೆಪ್ಟ್ ಇರಲ್ಲ ಅದಾಗ ಅವರಿಗೆ. ಹೀಗಾಗಿ ಜ್ಞಾನ ನಿಧಾನಕ್ಕಿರೋ ಹೋಯ್ತಾಗ್ಬಿಡುತ್ತೆ. ಈಗಾಗಲೇ ಎಷ್ಟು ಆ ತರ ಅನಾಹುತ ಆಗೋಗ್ಬಿಟ್ಟಿದೆ ಈ ಪ್ರಪಂಚದಲ್ಲಿ. ಅದಕ್ಕೆ ಪರಿಚಯರು ನಿಮ್ ಆಚಾರ ಕೊಟ್ಟಂತ ಪ್ರಮಾಣಗಳು ಇಲ್ಲ ಹಾಗೆ ಹೇಗೆ ವಾದ ಮಾಡ್ತಾರಲ್ಲ, ನಮಗ್ ತೋರಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಈಗ ಪ್ರಿಂಟ್ ಆಗೋ ಪುಸ್ತಕದಲ್ಲಿ ಅದಿಲ್ಲ. ಈಗೇನು 1800 ಇಷ್ಟು ಪುಸ್ತಕದಲ್ಲಿ ಆ ಪ್ರಮಾಣಗಳಿದ್ದಾವೆ. ಅದೆಲ್ಲ ಲೈಬ್ರರಿ ಕರ್ತ ಸೇರಿದೆ. ಅಲ್ಲಿ ಹುಡುಕಿ ತೆರೆದು ಅದು ತಿರುಗಾ ರೀಪ್ರಿಂಟ್ ಮಾಡಬೇಕು, ಅದು ಹೊರಗೆ ಹಾಕಬೇಕು. ದೊಡ್ಡ ಪ್ರಾಜೆಕ್ಟ್ ಅದು. ಅದು ಒಬ್ಬರಿಂದ ಮಾಡುವಂತ ಕಾರ್ಯ ಅಲ್ಲ. ಅದಕ್ಕೆ ಬಹಳ ಜನಗಳ ಸಹಾಯ ಸಹಕಾರ ಬೇಕು. ಎಲ್ರಿಗೂ ಈಕ್ವಲ್ ಮೈಂಡ್, ಈಕ್ವಲ್ ಹಾರ್ಟ್ ಇರಬೇಕು. ಎಲ್ರಿಗೂ ಮುಖ್ಯವಾಗಿ ವಿಷ್ಣು ಭಕ್ತಿ ಇರಬೇಕು, ಮತ್ತು ಅಪಾರವಾದ ದೀಕ್ಷೆ ಇರಬೇಕು. ಹಾಗಿದ್ರೆ ಮಾತ್ರ ಮುಂದಿನ ಜನರೇಷನ್ಗೂ ಕೂಡ ಆಚಾರ ಕೊಟ್ಟಂತ ಅನೇಕ ಪ್ರಮಾಣಗಳ ಗ್ರಂಥಗಳನ್ನು ತೆರೆದು ಕಣ್ಣು ಮುಂದಿಟ್ಟು ತೋರಿಸ್ಬೋದು, ನೋಡಿ ಸಂತೋಷ ಪಡ್ಬೋದು. ಆ ಭಾಗ್ಯ ಆ ರೀತಿ ನೋಡಿ ಸಂತೋಷ ಪಡ್ತಕ್ಕ ಭಾಗ್ಯ, ಈ ಶಬ್ದಾರ್ಥ ಜ್ಞಾನ ಮಾಡಿಕೊಳ್ತಕ್ಕ ಸೌಭಾಗ್ಯ, ವಿರೋಧ ಪರಿಹಾರ ಪೂರ್ವಕವಾಗಿ ವಿಮರ್ಶಾತ್ಮಕವಾಗಿ ಆಳಕ್ಕೆಳೆದ ವಿಚಾರವನ್ನು ಮಾಡಿ ಜ್ಞಾನ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ, ಆ ಸೌಭಾಗ್ಯಗಳೆಲ್ಲ ಭಗವಂತ ನಿರಂತರವಾಗಿ ನಿಮಗಳಿಗೆಲ್ಲ ಕೊಟ್ಟು, ಇದೇ ರೀತಿ ಪ್ರತಿಯೊಂದು ಗ್ರಂಥಗಳಲ್ಲಿ ಇರ್ತಕ್ಕ ಶಬ್ದಾರ್ಥಗಳು, ಒಂದು ಶ್ಲೋಕ ತಗೊಂಡ್ರೆ ಆ ಶ್ಲೋಕಕ್ಕೆ ಬೇರೆಯವರು ಏನಂತಾರೆ, ಅದ್ವೈತಿಗಳು ಏನಂತಾರೆ, ವಿಶಿಷ್ಟಾದ್ವೈತಿಗಳು ಏನಂತಾರೆ, ಲಿಂಗಾರ್ಥ ಏನಂತಾನೆ, ವಲ್ಲಭಾಚಾರ್ಯ ಏನಂತಾನೆ, ನಮ್ಮ ಮತದಲ್ಲಿ ಏನಂತಾರೆ, ನಮ್ಮ ಮತದಲ್ಲಿ ಟಿಪ್ಪಣಿಕಾರ ಯಾರ್ಯಾರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ರೀತಿ ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಸುಸ್ಪಷ್ಟವಾದ ನಿರ್ದಿಷ್ಟವಾದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಆಚಾರ್ಯ ಅತುಲವಾದಂತ ಆಳವಾದ ಭಕ್ತಿಯನ್ನು ಮಾಡಿ ಭಗವಂತನ ಪರಮಾನುಗ್ರಹವನ್ನು ಸಂಪಾದನೆ ಮಾಡತಕ್ಕ ಭಾಗ್ಯ ನಿಮಗಳಿಗೆಲ್ಲ ನಿರಂತರವಾಗಿ ಭಗವಂತ ಅರಿವಾಗಿರುವ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಷ್ಟು ದಿನ ನಿರಂತರವಾಗಿ ನಡೆದಿದೆ ಜ್ಞಾನ ಕಾರ್ಯ, ಈ ಜ್ಞಾನ ಕಾರ್ಯದ ಜ್ಞಾನ ಪುಷ್ಪ ಮಾಲೆಯನ್ನ ಅದ್ಭುತ ಕೃಪೇ ನಿಯಾಮಕ ತಿರುಗಾತಿರುವಾದಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅದ್ಭುತ ಗುರುದೇವತ ಎಷ್ಟು ದೇವತ ಲಕ್ಷ್ಮಿ ವೆಂಕಟೇಶಾತ್ಮಕ ಲಕ್ಷ್ಮಿ ನರಸಿಂಹಾತ್ಮಕ ಲಕ್ಷ್ಮಿ ಯಡಿವ್ಯಾಸಾತ್ಮಕ ಲಕ್ಷ್ಮಿ ಐತಿಹ್ಯಾತ್ಮಕ ಲಕ್ಷ್ಮಿ ಧನ್ವಂತರಾತ್ಮಕ ಲಕ್ಷ್ಮಿ ತ್ರಿಕರಾತ್ಮಕ ಏಕ ಸಂವತ್ಸರಾತ್ಮಕ ಐನಾತ್ಮಕ ರುಕ್ಷಾತ್ಮಕ ಮಾತಾತ್ಮಕ ಭಕ್ತಾತ್ಮಕ ಕಾಲಾತ್ಮಕ ಕಾಷ್ಟಾತ್ಮಕ ಮುಹೂರ್ತಾತ್ಮಕ ಅರ್ಯಾತ್ಮಕ ವೃತ್ತಾತ್ಮಕ ಶ್ರೇತಾತ್ಮಕ ಕ್ರಿಯಾತ್ಮಕ ಸಾಕ್ಷಾತ್ ರಮಾನಾರಣಲ್ಲಿ ಅರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣ ವಸ್ತು ಹರೆಯನ್ನು ಮಾ ಶ್ರೀ ಸತ್ಯ ಸಿಷ್ಯಂ ಸದ್ಯಾತ್ ಆಯು ವಾಯು ಸುಖಪ್ರಿಯ ಪುಣ್ಯಂತೆ ವಾಮನೋ ಸದ್ಯಾತ್ ಹರಿಯನಂತ ವಿಶೇಷರಿ ಹರೆಯೇ ನಮಃ.